योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वादीन् प्राणान् नमो भगवते पुरुषाय तुभ्यम्। यस्माद् ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिगृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यु अन्ये च देवाः सततम् प्रसन्ना हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्षामि वायोरवतारलीलाम्। परमपवित्रवाद ಶ್ರೀಮದಾಚಾರ್ಯರ ಜೀವನ ಎಷ್ಟು ಅತ್ಯದ್ಭುತ ಅನ್ನೋದನ್ನು ನೋಡ್ತಾ ಅವರು ಹೇಗೆ ಶ್ರೀ ವೇದವ್ಯಾಸದೇವರ ಅರ್ಪಣೆಯನ್ನು ಬ್ರಹ್ಮಸೂತ್ರಗಳ ಭಾಷ್ಯದ ರಚನೆಗೋಸ್ಕರ ಪಡೆಯಲಿಕ್ಕೆ ಅಂತ ಹೇಳಿ ಉಡುಪಿಯಿಂದ ಬದಲಿಗೆ ಹೊರಟಿದ್ದಾರೆ ಅಂತ ನೋಡಿದ್ದೇವೆ. ದಾರಿಯಲ್ಲಿ ಅವರು ಮಾಡಿದ ಕಾರ್ಯಗಳು ಅತ್ಯಂತ ಅಪೂರ್ವವಾಗಿತ್ತು. ಶ್ರೀಮದಾಚಾರ್ಯರ ಜೀವನದಲ್ಲಿ ಮತ್ತೊಂದು ಘಟ್ಟವನ್ನು ಹೇಳುತ್ತಾರೆ. ಮಧ್ಯೆಗೆ ಹರಿಗೆ ಮಗನ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು. ನಾವು ಎಷ್ಟು ಹೇಳಿದ್ರೂ ಸನ್ಯಾಸ ತಗೊಂಡೇ ಬಿಟ್ರಲ್ಲ ಅಂಥೇಳಿ ಮನಸ್ಸಿಗೆ ಸ್ವಲ್ಪ ಖೇದ ಇತ್ತು. ಸ್ವಲ್ಪ ದಿವಸ ಆದಮೇಲೆ ಒಂದು ಸಲ ಆಚಾರ ನೋಡಲಿಕ್ಕೆ ಅಂತ ಬಂದ್ರಂತೆ. ಆಚಾರ ಪಾಠ ಹೇಳ್ತಾ ಕೂತಿದ್ದಾರೆ, ನೋಡಿದ್ರು, ಭಾರಿ ಖುಷಿಯಾಯ್ತಂತವರಿಗೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ, ಅವರಲ್ಲಿದ್ದ ತೇಜಸ್ಸು ಅವರ ಮಾತಿನ ಅಮೃತ ಅದನ್ನೆಲ್ಲ ನೋಡಿ ಭಾರಿ ಖುಷಿಯಾದ್ರಂತೆ. ಖುಷಿಯಾಗಿ ಎಲ್ಲ ರೀತಿಯಲ್ಲೂ ಕೂಡ ಮನಸ್ಸಿಗೆ ಸ್ವಲ್ಪ ಖೇದ ಇತ್ತು, ಅಲ್ಲೆಲ್ಲ ಕಳ್ಕೊಂಡು ಬಿಟ್ರಂತೆ. ನಿರ್ಮಲವಾಯ್ತಂತೆ. ಸಂತೋಹಿ ಗುಣಾಂಶ ತೋಷಿಣ ಇದ್ದಾಗೆ ಹೇತೋಹೋ ಕುತಸ್ಥಿ ವಿಮನೀಕೃತೋಪಿ, ಯಾವುದೋ ಒಂದು ಕಾರಣಕ್ಕೆ ಮನಸ್ಸನ್ನು ಕೆಡಿಸಿಕೊಂಡಿದ್ರು ಕೂಡ ಒಳ್ಳೆಯವರಾದರೆ ಅವರು ಗುಣಾಬ್ಧಿ ಲುಬ್ಧ ಸುಜನ ಪ್ರಸೀದತಿ, ಸಜ್ಜನರು ಬಹಳ ದಿವಸ ಬೇಜಾರು ಮಾಡಿಕೊಳ್ಳೋದಿಲ್ಲ. ಸಂಸಾರ ಅಂದಮೇಲೆ ದೋಷಗಳಿದ್ದೇ ಇರುತ್ತೆ, ತಪ್ಪಿರುವಳಿಕೆ ಬಂದೇ ಬರುತ್ತೆ. ಆದರೆ ತುಂಬಾ ದಿವಸ ಇದ್ರೆ ಅಯೋಗ್ಯರು ಅಂತಲೇ ಅರ್ಥ. ಒಂದು ಕಾಲಕ್ಕೆ ಪರಿಹಾರವಾದರೆ ಭಾರಿ ಒಳ್ಳೆಯದು. ಅದಾಯ್ತು ಅವರಿಗೆ, ಅಷ್ಟೊಂದು ಹೊರಟೋಗ್ಬಿಟ್ರಂತೆ. ಮತ್ತೆ ಇದೊಂದು ಆಚಾರ್ಯರು ಸನ್ಯಾಸ ಜೀವನದ ಬಗ್ಗೆ ತೋರಿಸಿದ ಹೊಸ ಒಂದು ಮುಖ ಇದೆ. ತಂದೆಯಾದ ಮಧ್ಯಗೇಹರು ಮಗನ ನೋಡಿ ಸಂತೋಷಪಟ್ಟು ಹೊರಟರೆ ಹೊರತು ಅಲ್ಲೇ ಉಳಿಲಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಆಚಾರ್ಯ ಜೊತೆ ಉಳಿಲಿಲ್ಲ, ಆಚಾರ್ಯ ಅವರು ಇಟ್ಕೊಳ್ಳಿಲ್ಲ, ಅದು ಬಹಳ ಮುಖ್ಯ. ಅದು ಆಚಾರ್ಯ ಅವ್ರನ್ನ ಇಟ್ಕೊಳ್ಳಿಲ್ಲ, ತಮ್ಮ ಧರ್ಮವನ್ನು ಅವರು ತೋರಿಸಿದ್ರು. ಇವರು ಅಲ್ಲಿಲ್ಲ, ತಮ್ಮ ಧರ್ಮವನ್ನು ಇವರು ತೋರಿಸಿದ್ರು. ಅಂದ್ರೆ ಸನ್ಯಾಸ ಶುದ್ಧವಾಗಿರಬೇಕು ಅಂತಿದ್ರೆ ಜನಗಳಲ್ಲಿ ವಿಶ್ವಾಸ ಹುಟ್ಟಬೇಕು. ಒಂದ್ಸರ್ತಿ ವಿಶ್ವಾಸ ಹೋಯಿತು ಅಂದ್ರೆ ಅವಾಗ ಆನ್ಸರಬಲ್ ಆಗಲಿ, ಮನುಷ್ಯ ಪ್ರಶ್ನೆಗೆ ಉತ್ತರ ಕೊಡೋ ಅರ್ಹತೆ ಕಳ್ಕೊಂಡ್ಬಿಡ್ತಾನೆ. ಇದು ಬಹಳ ಮುಖ್ಯ. ಸನ್ಯಾಸದ ಪಾವಿತ್ರ್ಯ ಬಹಳ ದೊಡ್ಡದು. ಯಾವುದೇ ಕಾರಣಕ್ಕೂ ಕೂಡ ಮಧ್ಯಯೋಹರಿಗೂ ಒಳ್ಳೆ ಜ್ಞಾನಿಗಳು. ಆಚಾರ್ಯರಂತೂ ಸಾಕ್ಷಾತ್ ಜ್ಞಾನಿಯೋ ವಿರಾಗೆ ಹರಿಭಕ್ತಿ ಭಾವೆ, ಅವರ ವೈರಾಗ್ಯ ಪ್ರಶ್ನಾತೀತವಾದದ್ದು. ಆದರೆ ಜನ ನಂಬಬೇಕು, ಅದು ಬಹಳ ಮುಖ್ಯ. ನಾವು ಪ್ರಾಮಾಣಿಕರಾಗಿದ್ದರೆ ಸಾಲದು, ಪ್ರಾಮಾಣಿಕದ ರುಜು ಕೂಡ ಮಾಡಬೇಕು. ರುಜುವಾತು ಮಾಡದೆ ಹೋದರೆ ಅದಲ್ಲ ಅದು. ಇವತ್ತು ಮಧ್ಯಯೇಹರು ಒಂದು ಕಡೆಗೆ, ಆಚಾರ್ಯರು ಇನ್ನೊಂದು ಕಡೆಗೆ, ಅವರಿಬ್ಬರ ಆದರ್ಶ ನೋಡಿದರೆ ಮಠಮಾನ್ಯಗಳಿಗೆ ಜನಗಳಲ್ಲಿ ವಿಶ್ವಾಸ ಬರಬೇಕಾದ್ರೆ ಅಲ್ಲಿ ಕೇವಲವಾದಂಥ ಒಂದು ಶುದ್ಧ ವಿರಕ್ತ ವಾತಾವರಣ ಇರಬೇಕು. ಅದರ ಮೇಲೆ ವಿರಕ್ತಿ ಬರಹ ಇರಬಾರ್ದು, ಬಹಳ ಮುಖ್ಯ. ಅಲ್ಲಿ ಹೋದರೆ ನಮಗೆ ಸಂಸಾರದಲ್ಲಿ ವಿರಕ್ತಿ ಬರಹ ಇರಬೇಕೆ ಹೊರತು ಮಠದ ಮೇಲೆ ವೈರಾಗ್ಯ ಬರಹ ಇರಬಾರದು. ಇವತ್ತು ದೇವಸ್ಥಾನಗಳು ಮೊದಲಾದವುಗಳು ನೋಡಿದಾಗ ಜನಗಳಿಗೆ ಎಷ್ಟೋ ಜನ ಇವತ್ತು ನಾಸ್ತಿಕರಾಗಲಿಕ್ಕೆ ಏನು ಗೊತ್ತೇನು ಕಾರಣ? ಅವನು ದೇವಸ್ಥಾನವನ್ನೇ ದೇವರು ಅಂತ ತಿಳ್ಕೊಂಡು ಬಿಟ್ಟು ಅಲ್ಲಿ ನಡೀತಕ್ಕಂಥ ಅವ್ಯವಹಾರಗಳನ್ನು ನೋಡಿ ಇಷ್ಟು ಅವ್ಯವಹಾರ ಇಲ್ಲೇ ನಡೆಯೋದಾದರೆ ಆ ದೇವರೇ ಮೋಸಗಾರ ಅಂತ ತಿಳ್ಕೊಟ್ರೆ ಮಟ್ಟಿಗೆ ಹಾಕೋಗ್ಬಿಡುತ್ತೆ. ಅದು ತಪ್ಪು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ದೇವರನ್ನು ನಂಬಿ, ಆದರೆ ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ನಂಬಬೇಡಿ. ಅದು ಬಹಳ ಇಂಪಾರ್ಟೆಂಟ್. ದೇವಸ್ಥಾನಕ್ಕೆ ಹೋಗೋ ತಪ್ಪಲ್ಲ, ಆದರೆ ದೇವಸ್ಥಾನದಲ್ಲಿ ಮಾತ್ರ ದೇವರಿದ್ದಾನೆ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ದೇವರು ಹೆಚ್ಚಗಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಇತಿವ ಅಂತರ್ಬಹಿಷ್ಠ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರನ್ನು ನಾವು ಉಪಾಸನೆ ಮಾಡೋ ಕ್ರಮ ಅಷ್ಟು ವಿಶಾಲವಾಗಿರಬೇಕು. ಆಗ ನಿಜವಾದ ಅರ್ಥದಲ್ಲಿ ಸರಿ ಹೋಗ್ತದೆ. ಇವತ್ತು ಎಷ್ಟೋ ಜನ ನಮ್ಮವರೇ ನಾಸ್ತಿಕರಾಗ್ತಾರೆ, ಬಹಳ ಮುಖ್ಯ ಅದು. ನಮ್ಮ ಜನಗಳೇ ನಾಸ್ತಿಕರಾಗ್ತಾರೆ, ಕೆಲವು ವಾತಾವರಣ ನೋಡ್ತಾರೆ, ಅದಕ್ಕೆ ಅಸಹ್ಯ ಬಂದು ನಮ್ಮ ಸಿದ್ಧಾಂತನೇ ಹೀಗೆ ತಪ್ಪಿಕೊಂಡ್ಬಿಡ್ತಾರೆ. ಅದು ಮುಖ್ಯ, ಅವ್ರಿಗೆ ಬೇರೆ ವಿಷಯ ಗೊತ್ತಿರೋದಿಲ್ಲ. ಸಿದ್ಧಾಂತ ಎಷ್ಟು ಪವಿತ್ರ ಅನ್ನೋದಕ್ಕೆ ಆಚಾರ್ಯರ ಜೀವನ ಸಾಕ್ಷಿ. ಮಧ್ಯೆಯ ಪ್ರಸ್ತಾಪ ಮತ್ತೆ ಮಧ್ವೆಯಲ್ಲಿ ಬರೋದೇ ಇಲ್ಲ, ಇದು ಆಶ್ಚರ್ಯ. ಅವರು ಎಂದೂ ಕೂಡ ಅದ್ರ ಜೊತೆ ಇರೋದಿಲ್ಲ ಅನ್ನೋದು ಬಹಳ ಮುಖ್ಯ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಆದರ್ಶ ಮಠದ ಪರಿಕಲ್ಪನೆಯನ್ನು ಆಚಾರ್ಯರು ಕೊಟ್ಟಿದ್ದಾರೆ. ನಿಯತಕ್ಕಿಂತ ಕಾರ್ಯಗಳನ್ನು ಮಾಡಿ ಕೊನೆಗೂ ಸಹ ಬದರಿಯನ್ನು ಪ್ರವೇಶ ಮಾಡಿದರು, ಗೀತಾಭಾಷ್ಯವನ್ನ ದೇವರಿಗೆ ಒಪ್ಪಿಸಿದರು. ಆ ಸಮಯಕ್ಕೆ ನಿಜವಾದ ಅರ್ಥದಲ್ಲಿ ಆಚಾರ್ಯ ಭಾಷ್ಯ ಬರೆದಿದ್ದು ಅಂದ್ರೆ ಅರ್ಜುನ ಗೀತೆಯನ್ನು ಕೇಳಿದ್ದು, ಆದರೆ ಭಗವಂತ ಅರ್ಜುನಿಗೆ ಭಾಷ್ಯ ಬರಲಿಕ್ಕೆ ಹೇಳಲಿಲ್ಲ, ಭೀಮ ನೀನು ಭಾಷ್ಯ ಬರಿ ಅಂತ ಹೇಳಿದ್ದಾರೆ. ಏಕೆಂದ್ರೆ ಭಾಷ್ಯ ಅರ್ಜುನ ಕೇಳಿ ಗೀತಾ ಅರ್ಜುನ ಕೇಳಿದರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದು ಭೀಮಸೇನ ದೇವರೇನೆ. ಅದಕ್ಕೋಸ್ಕರ ಮೇಲೆ ಹನುಮಂತನಾಗಿ ಕೇಳಿದ್ದಾರೆ, ಪಕ್ಕದಲ್ಲಿ ಭೀಮನಾಗಿ ಕೇಳಿದ್ದಾರೆ, ಇಲ್ಲಿ ಮಧ್ವಾಚಾರ್ಯರಾಗಿ ಭಾಷ್ಯ ಬರೆಯುತ್ತಾರೆ. ಅಂದಮೇಲೆ ಗೀತೆಗೂ ಮಧ್ವಾಚಾರ್ಯರಷ್ಟು ಸಂಬಂಧ ಇನ್ನು ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರು ಬರೆದ ಭಾಷ್ಯ ಅಮೃತದಂತಹ ಭಾಷ್ಯವಾಯಿತು. ಸ್ವತಃ ವೇದವ್ಯಾಸ ದೇವರು ಮೆಚ್ಚಿ ಹೊಗಳಿದರು. ಬೇರೆ ಮತದಲ್ಲಿ ಬರುತ್ತೆ, ಅವರು ಮಾಯಾವಾದಿ ಮತಾಚಾರ್ಯರು, ಭಾಷ್ಯಕಾರರು ಭಾಷ್ಯ ಪ್ರವಚನ ಮಾಡುತ್ತಿದ್ದಾಗ ವೇದವ್ಯಾಸ ದೇವರು ಬಂದರಂತಲ್ಲಿ ಅವ್ರು ಹೇಳಿದ್ರಂತೆ, ನೀವು ಏನು ಅರ್ಥ ಹೇಳ್ತಿದ್ದೀರಿ, ನನಗೆ ಬೇಕಾದ ನಾನು ಹೇಳಿದ ಅರ್ಥ ಅಲ್ಲ ಅಂತ ಹೇಳಿದ್ರಂತವ್ರು. ನಾನು ಹೇಳಿದ ಅರ್ಥ ಅಲ್ಲ ಅಂದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಅದೇ ಅರ್ಥ ಅಂತ ಗಲಾಟೆ ಮಾಡಿದ್ರಂತೆ. ವೇದವ್ಯಾಸರೇ ಬೈದ್ರಂತೆ, ಸುಮ್ಮನೆ ಕೂತ್ಕೊಳ್ಳಿ ನೀವೀಗ, ಅದೇ ಸರಿಯಾದ ಅರ್ಥ, ನೀವು ಹೇಳಿದ ಅರ್ಥನೇ ಅಲ್ಲ. ಆಗ ಗಲಾಟೆ ಶುರುವಾಯ್ತಂತೆ, ಇಬ್ರು ವೇದವ್ಯಾಸರಿಗೂ ಭಾಷೆ ಗಲಾಟೆ ಶುರುವಾದಾಗ ಕೊನೆಗೆ ಎಲ್ಲಿ ಹೋಯ್ತಂತ ಪರಿಸ್ಥಿತಿ. ಉತ್ತರ ಕೊಡ್ಲಿಕ್ಕಾಗಲಿಲ್ಲ ವೇದವ್ಯಾಸರ ಮಾತಿಗೆ. ಆ ಶಿಷ್ಯನ ಹೇಳಿದ್ರಂತವರು, ನೋಡು ಈ ಶಿಷ್ಯ ನೀನು ವೇದವ್ಯಾಸರನ್ನ ಕತ್ ಹಿಡಿದು ಒದ್ದು ಹೊರಗಾಕು ಅಂತ ಹೇಳಿಬಿಟ್ರಂತೆ. ಲೆಕ್ಕ ಮಾಡ್ಕೊಳ್ಬೇಕು, ಬರೀತಿರೋದು ಭಾಷ್ಯನ, ಭಾಷ್ಯಕಾರಿಗೆ ಅಂತ ಅವಮಾನ. ಈ ಸುಳ್ಳು ಕಥೆ ಆ ವಿಚಾರ ಬೇರೆ, ವೇದವ್ಯಾಸರಿಗೆ ಮಾತನ್ನ ಶಕ್ತಿ ಎಲ್ಲಿಗಿದೆ ಅವರಿಗೆ, ಅದೆಲ್ಲ ಸುಳ್ಳು ಕಥೆ ಅಂತ ಅವರೇ ಬರ್ಕೊಂಡಿದ್ದಾರೆ. ಅದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ವೇದವ್ಯಾಸರು ಅವರ ಭಾಷ್ಯವನ್ನು ಒಪ್ಪಲಿಲ್ಲ ಅಂತ ಅವರೇ ಬರ್ಕೊಂಡಿದ್ದಾರೆ. ಆ ಶಿಷ್ಯ ಗಾಬರಿಯಾಗಿಬಿಟ್ಟಂತೆ. ಶಂಕರ ಶಂಕರ ಸಾಕ್ಷಾತ್ ವ್ಯಾಸಃ ನಾರಾಯಣ ಸ್ವಯಂ ತಯೋರ್ ವಿವಾದೆ ಸಂಪ್ರಾಪ್ತೆ ಕಿಂಕರ ಕಿಂಕರೋ ಸ್ನೇಹಂ. ನೀವಿಬ್ರು ಹೀಗೆ ಗಲಾಟೆ ನನಗೆ ತೇರು ಅಂತ ಆದ ಗಲಾಟೆ ಮಾಡಿ ಶಿಷ್ಯ ಗಲಾಟೆ ಮಾಡಿದರಂತೆ. ಅಂತ ಪರಿಸ್ಥಿತಿ ಆಚಾರ್ಯ ಭಾಷ್ಯ ಓದಿ. ಈಗ ವೇದವ್ಯಾಸರು ಮೆಚ್ಚಿದ ಭಾಷ್ಯ ಇದು. ಮೂಲ ಕಾರ್ಯ ಸಮ್ಮತವಾಗದೆ ಹೋದರೆ ಭಾಷೆಗೆ ಎಷ್ಟೇ ಗುಣ ಇರಲಿ ಅದಕ್ಕೆ ಮಹತ್ವ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಭಾಷ್ಯ ಮುಂದೆ ಹೇಳ್ತಾರೆ, ವ್ಯಾಸದೇವ ಹೃದಯಾತಿ ವಲ್ಲಭಂ. ಆಚಾರ್ಯರ ಭಾಷ್ಯದ ಬಗ್ಗೆ ಮುಂದೆ ಮಾತು ಬರುತ್ತೆ. ಆಚಾರ್ಯರು ಅಲ್ಲಿ ಕಾಷ್ಠಮನೋರಥವನ್ನು ಮಾಡ್ತಾ ವಾಸ ಮಾಡ್ತಾ ಇದ್ದಾರೆ ಬದರಿಯೊಳಗೆ. 48 ದಿವಸಗಳ ಒಂದು ವ್ರತ, ಕಾಷ್ಠ ಮೌನ, ಕಾಷ್ಠದಂತೆ ಮೌನ. ಜಲಭರತ ಮಾಡಿದ ಕಥೆ ನಾವು ಭಾಗವತದಲ್ಲಿ ಕೇಳುತ್ತೇವೆ. ಆತ ವಿಶೇಷ ಕಾರಣಕ್ಕೋಸ್ಕರ ಮಾಡಿದ. ಆಚಾರ್ಯರು ಸದಾ ಆಗಿರತಕ್ಕಂಥ ಮಹಾನುಭಾವರು. ಅವರು ಬೇರೆ ಮಾತ್ರ ಪ್ರಹ್ಲಾತಶ್ಚ ವರ್ಜನೆ ಮೌನವ್ರತ ಅಂತ ಹೇಳಿದರೆ ಶಾಸ್ತ್ರ ವಿರುದ್ಧ ಮಾತಾಡಬಾರದು, ಲೌಕಿಕ ಹರಟೆ ಹೊಡಿಬಾರದು ಅಂತ. ಅವರ ಅನಾಜನಂತ ಕಾಲದಲ್ಲಿ ಒಂದು ಸರ್ತಿರು ಬೇರೆ ಮಾತಾಡಿದವರೇ ಅಲ್ಲ, ಜಗತ್ತಿನ ಒಂದು ಶಿಕ್ಷಣಕ್ಕೋಸ್ಕರ ರಥವನ್ನು ತೋರಿಸ್ತಾ ಇದ್ದಾರೆ. ಆ 48 ದಿವಸಗಳ ಕಾಲ ವಿಶೇಷವಾದ ರಥವನ್ನು ಮಾಡ್ತಾ ಪ್ರತಿನಿತ್ಯ ಮಾಡ್ತಿದ್ದ ಕೆಲಸ ಏನು ಅಂದ್ರೆ, ಅವರು ಅಲಕರಂದ ಸ್ನಾನವನ್ನು ಮಾಡ್ತಾ ಇದ್ರಂತೆ. ಅಲಕರಂದ ಸ್ನಾನ, ಮಜ್ಜನಂ ವ್ಯಥಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ಸ್ಪೃಶಂತಿ ನನರಾ ಹಿಮ ಭೀತಾಹ ಅಂಶ ಏಷ ಪೃಷತಾ ವಧಿ ಪಶ್ಯ. ಇದು ಅಲ್ಲಿ ಅಪೂರ್ವವಾದ ಮಾತು. ಪ್ರತಿನಿತ್ಯ ಅಲಕರಂದ ಸ್ನಾನವನ್ನ ಅರುಣೋದಯ ಕಾಲಕ್ಕೆ ಮಾಡ್ತಾ ಇದ್ರು ಆಚಾರ್ಯರು. ಮತ್ತು ಮನೆಯಲ್ಲೇ ಅರುಣೋದಯ ಸ್ನಾನ ಮಾಡೋದು ಕಷ್ಟ. ಮನೆಯಲ್ಲಿ ಎಲ್ಲ ಅನುಕೂಲ ಇದ್ದು ಬಿಸಿನೀರಿದ್ದು ಅರುಣೋದಯ ಕಾಲಕ್ಕೆ ಎದ್ದೇ ಇರೋದ್ರೆ ಸ್ನಾನ ಏನ್ ಮಾಡ್ತಾರೆ ಪಾಪ ಅಂತ ಕಾಲ. ಬದರಿಯಲ್ಲಿ ಅರುಣೋದಯ ಕಾಲದ ಸ್ನಾನ ಅಂದ್ರೆ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದರಿಯಲ್ಲಿ ಅಂತೇಳಿ ಅಲಕನಂದ ನೀರು ಅಂತ ಕೇಳಿದ್ರೆ ಯತ್ ಸ್ಪೃಶಂತಿ ನನರಾ ಹಿಮ ಭೀತಾಹ, ಆಗ ಸ್ನಾನ ಮಾಡೋದಿಲ್ಲ, ಮುಟ್ಟದಕ್ಕೆ ಹೆದರ್ತಾ ಇದ್ರು. ಅಷ್ಟು ತನ್ನ ಐಸ್ ಕೋಲ್ಡ್ ವಾಟರ್, ಅದು ಫ್ಲೋಯಿಂಗ್ ಐಸ್ ಇದ್ದಾಗೆ. ಅದರಲ್ಲಿ ಆಚಾರ್ಯರು ಸ್ನಾನ ಮಾಡ್ತಾ ಇದ್ರು, ಅರುಣೋದಯ ಕಾಲಕ್ಕೆ ಮಾಡ್ತಿದ್ರು. ಇದು ದೊಡ್ಡ ದಾಖಲೆ. ಅನಂತರ ಅಲಕಂದ ಸ್ನಾನ ಮಾಡಿ ಬೇಕಾಶ್ಚಾರ ಮಾಡಿರಬಹುದು, ಆಚಾರ್ಯರಂತೆ ಮಾಡಿದ್ರೆ ಆಚಾರ್ಯ ಒಬ್ರೇ ಹ್ಯಾಂಗ್ ಮಾಡ್ತಿದ್ರು ಅಂತ ಹೇಳ್ತಾರೆ. ಮಜ್ಜನಂ ವ್ಯಥಿತ, ಇವತ್ತು ಬದರಿಗೆ ಹೋದರೆ ಅಲ್ಲಿ ವಾತಾವರಣನೇ ಬೇರೆ. ಬೇರೆ ನದಿಗಳಿಗೆ ಹೋದ್ರೆ ಸ್ನಾನ ಘಟ್ಟಕ್ಕೆ ಹೋದರೆ ಬಟ್ಟೆ ಬಗೆಯವರು ಇರ್ತಾರೆ, ಸ್ನಾನ ಮಾಡೋರು ಇಲ್ಲಿ ಕೊನೆ ಪಟ್ಟು ಬಟ್ಟೆ ಗಿಟ್ಟೆ ಒಗಿತಿರ್ತಾರೆ. ಬದರಿ ಅಲಕಂದ ನರಪೀಳೆ ಇರೋದಿಲ್ಲ ಅಲ್ಲಿ, ಪ್ರಶಾಂತ ವಾತಾವರಣ, ಹತ್ರ ಹೋಗ್ಲಿಕ್ಕೆ ಹೆದರ್ತಾರೆ. ಅಲ್ಲೂ ಯಾರಾದರೂ ಕೂಡ ಭಾರಿ ಭಾರಿ ಭಕ್ತಿ ಇದ್ರೆ ಅಲ್ಲಿ ಹೋಗಿ ದೂರದ ನೀರು ಪೋಷಣೆ ಮಾಡ್ಕೋತಾರೆ ಒಂದಿಷ್ಟು ಪಾಪ. ಭಾರಿ ಭಕ್ತಿ ಇದ್ರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಮಾಡೋದು ಕಷ್ಟ. ಅದು ಇನ್ನೂ ಕೆಲವರು ಭಾರಿ ಕಷ್ಟಪಟ್ಟು ಒಂದು ಮುಳುಗು ಹೇಗೂ ಹಾಕಿಬಿಡ್ತಾರೆ, ಭಾರಿ ಕಷ್ಟಪಟ್ಟು. ಅಂತೂ ಎಲ್ಲೋ ಸಾವಿರಕ್ಕೊಬ್ರು ಸಿಕ್ಕರೆ ಪುಣ್ಯ ಅಂತವ್ರು. ಅವರು ಕೂಡ ಮಂತ್ರಗಿಂತ ಏನೂ ಇಲ್ಲಾಗ ಮಂತ್ರ, ಅಯ್ಯೋ ಅಪ್ಪನೇ ಮಂತ್ರ, ಇನ್ನೇನು ಬೇರೆ ಮಂತ್ರ ಇರೋದಿಲ್ಲ ಅಷ್ಟೇ. ಅಟ್ಟು ಬಾಯಿ ನಡುಗ್ತಾ ಇರುತ್ತವೆ. ಇಷ್ಟು ಸ್ನಾನ ಅಂತೂ ನಾನು ಅಲಕರಂಗ ಸ್ನಾನ ಮಾಡಿದೆ ಇಷ್ಟೇ. ಆಚಾರ್ಯರ ಬಗ್ಗೆ ಹೇಳ್ತಾರೆ, ಅವರು ಅರುಣೋದಯ ಕಾಲಕ್ಕೆ ಇಡೀ ಮಜ್ಜರಂ ಲಹಿತ ಸ್ನಾನವನ್ನು ಮಾಡ್ತಾ ಇದ್ರು. ಸರಿಯಾದ ಸ್ನಾನ ಹೇಗೆ ಮಾಡಬೇಕು ಅಂದರೆ ಸದಾಚಾರ ಸ್ಮೃತಿಯಲ್ಲಿ ಆಚಾರ್ಯ ಹೇಳ್ತಾರೆ, ಸ್ನಾನ ಮಾಡೋದನ್ನು ಹೇಳ್ಕೊಟ್ಟವರು ಶ್ರೀಮದ್ ಆಚಾರ್ಯರೇನೆ. ಹೀಗೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಸ್ನಾನ ಮಾಡಬೇಕು, ಸ್ನಾನದ ಸರಿಯಾದ ರೀತಿ ಕೇಳಬೇಕು ಹೋದರೆ ಮನೆಯಲ್ಲಿ ಸರೋವರದಲ್ಲಿ ಮಾಡೋದು ಕಷ್ಟ. ಒಂದು ಸ್ಟೇಜ್ ಅದು, ಒಂದು ಸ್ನಾನದ ಒಂದು ಘಟ್ಟದಲ್ಲಿ ಏನ್ ಮಾಡಬೇಕು ಅಂತ ಕೇಳಿದರೆ ನೀರಲ್ಲಿ ಮುಳುಗಿ ಕೂಡಬೇಕಂತ ಹಾಗೇನೆ ಕೂತು ಬಿಟ್ಟು ಋತಂಚೈತ್ಯ ಸೂಕ್ತಸ್ಯ ಇದೆಯಲ್ಲ ತ್ರಿಜ್ಯವೇ ರಘವರ್ಷಣಂ, ಮೂರು ಸರ್ತಿ ಹೇಳಬೇಕಂತ ಮುಳುಗಿ ಕೂತ್ಕೊಂಡು ಅದರಲ್ಲಿ. ಇದನ್ನು ಬೇರೆ ಕಡೆ ಹೇಳಿದ್ರೆ ಕಷ್ಟ, ಅಲಕರಂದಲ್ಲಿ ಹೇಳಿದೆ ಅಂದ್ರೆ ಓದ ಅಂತಾನೆ ಅರ್ಥ, ಮತ್ತೇನು ಕಾರಣನೇ ಇಲ್ಲ ಅಂತ ತಪ್ಪಣಗೊಂಡು ಬರೋದೇ ಹೊರಗಡೆಗೆ ಅಂತ ಅಲ್ಲಿ ಹೇಳುತ್ತ. ಅಸಾಧ್ಯವಾದ ಕೆಲಸ, ಮೂರು ಸರ್ತಿ ಹೇಳ್ಬೇಕಾದ್ರೆ ಎಷ್ಟೊತ್ತು ಬೇಕು ಗೊತ್ತಾ, ಅಟ್ಟೊತ್ತಿಗೆ ನಿಂತು ಹೋಗಿರುತ್ತೆ ಉಸಿರೇ ಅವನಿಗೆ. ಆದ್ರೆ ಆಚಾರ್ಯರು ಪ್ರತಿನಿತ್ಯ ಅಂತ ಸ್ನಾನ ಮಾಡ್ತಿದ್ರು. ಈ ಸ್ನಾನವನ್ನು ನಾವೂ ಸ್ನಾನ ಮಾಡಿದ್ದೇವೆ ಅನ್ನೋದು ಬೇರೆ, ಆಚಾರ್ಯ ಹೇಗೆ ಮಾಡಿದ್ರು ಅಂತ ಅರ್ಥ ಮಾಡಿಕೊಂಡ್ರೆ ಮಜ್ಜನಂ ರಹಿತ ನಿತ್ಯದಲ್ಲೂ ಕೂಡ ಅರುಣೋದಯ ಕಾಲೆ ಯಸ್ಪೃಶಂತಿ ನನರಾ ಹಿಮಭೀತಾಹ ಅಂಶ ಏಷ ಪೃಷತಾ ಮಧಿಪಶ್ಯ. ಇದೇನ್ ತೋರಿಸುತ್ತೆ ಅಂದ್ರೆ ಇವರು ಮರುದ್ಗಣಗಳ ಒಡೆಯರು, ಸಾಕ್ಷಾತ್ ವಾಯುದೇವರು ಅಂತ ಹೇಳೋದಕ್ಕೆ ಅವರು ಸ್ನಾನ ಮಾಡಿದ್ದೇ ಒಂದು ದೊಡ್ಡ ದಾಖಲೆ ಅಂತ ಹೇಳುತ್ತಾರೆ. ಅಂತ ಸ್ನಾನ ಅವರಷ್ಟೇ ಮಾಡಲಿಕ್ಕೆ ಸಾಧ್ಯವಾದ ಸ್ನಾನವನ್ನು ಅವರು ಮಾಡಿದ್ದಾರೆ. ಈ ಹೇಳಬೇಕು, ಅಹಂ ಬ್ರಹ್ಮಾಸ್ಮಿ ಅಲ್ಲ, ಅಹಂ ವಾಯುರಶ್ಮಿ ಅಂತ ಹೇಳಿಕೊಳ್ಳೋ ಸ್ಥಿತಿಯಲ್ಲಿ ಜಗತ್ತಿನಲ್ಲಿ ಯಾರೂ ಇಲ್ಲ. ಇನ್ನು ಪರಬ್ರಹ್ಮನಾದ ವಾಯುದೇವರು ಯಾರಾಗ್ತಾರೆ, ಸಾಕ್ಷಾತ್ ನಾರಾಯಣ ಯಾರಾಗ್ತಾರೆ, ಸಾಧ್ಯವೇ ಇಲ್ಲ. ಯಾರು ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಮಾತಾಡಬಾರ ಸೀದ ಬದರಿ ಕರ್ಕೊಂಡು ಸ್ನಾನ ಮಾಡು ಅಂತ ಹೇಳ್ಬೇಕಲ್ಲ. ಹೀಗೆ ಸ್ನಾನ ಮಾಡೋ ಗೊತ್ತಾಗುತ್ತೆ, ಎದ್ರೆ ಹೌದು ಯಾ ಹೋಗಿರ್ತಾರಾದ್ರೆ ನಿಶ್ಚಿಂತೆ ಹೇಳೋ ಕಾರಣನೇ ಇಲ್ಲ. ಎಷ್ಟೆಷ್ಟೋ ಇವರೆಲ್ಲ ಮಾಡ್ತಾರಲ್ಲ ಪವಾಡಗಳನ್ನ, ಸ್ನಾನ ಮಾಡಿ ಪವಾಡ ತೋರಿಸಿ ಸಾಕಿ, ನೀವೇನು ಮಾಡಿ ನಮ್ಮ ಮೇಲೆ ಏನು ಪವಾಡ ಮಾಡಬೇಡಿ, ನೀವು ಸ್ನಾನ ಮಾಡಿ ಸಾಕು. ಅಂದ್ರೆ ನಾವು ವಸ್ತುಸ್ಥಿತಿ ವಿಮರ್ಶೆ ಬಿಟ್ಟುಬಿಟ್ಟಿದ್ದೇವೆ, ಯಾವುದಕ್ಕೋ ಮೋಸ ಹೋಗ್ತಾರೆ, ಏನೋ ಕೊಡ್ತಾನೆ ಏನೋ ಮಾಡ್ತಾನೆ. ಒಂದು ನಮಗೆ ಅರ್ಥ ಆಗ್ತದೆ, ಜನಗಳಿಗೆ ಏನೋ ಒಂದು ಬೇಕು ಅದು ಸಿಕ್ಕಿಲ್ಲ, ಕಂಡು ಕಂಡಲ್ಲಿ ಹೋಗ್ತಾರೆ ಅಷ್ಟೇ. ಮನೆಯಲ್ಲಿ ಅಡುಗೆ ಆಗಿಲ್ಲ ಅಂದ್ರೆ ಹೋಟೆಲ್ ಹೋಗಿ ತಿಂತಾನಲ್ಲ ಆ ಟೈಪ್ ಅಷ್ಟೆ. ಮನೆಯಲ್ಲಿ ಇಲ್ಲ ಅಂದ್ರೆ ಏನಾದ್ರು ತಿನ್ಬೇಕಲ್ಲ ಮನುಷ್ಯ. ಇವತ್ತು ನಮ್ಮ ತತ್ವಶಾಸ್ತ್ರ ಮಲ್ಲಿದ ಗೊತ್ತಿಲ್ಲ, ಆದ್ರಿಂದ ನಮ್ಮಲ್ಲಿ ಇಲ್ಲೇ ಇಲ್ಲ ಅಂತ ತಿಳ್ಕೊಂಡು ಕಂಡು ಕಂಡು ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಆಚಾರ್ಯರ ಕಥೆ ಕೇಳಿದರೆ ನಮ್ಮ ಗುರುಗಳು ಎಂತೆಂಥ ಗುರುಗಳಿದ್ದಾರೆ, ಎಂಥ ದೇತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ವಾದರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು. ಅವರು ಕಥೆ ಕೇಳಿದವರಿಗೆ ಬೇರೆ ಮತದಲ್ಲಿ ಪವಾಡ ಅಂದ್ರೆ ತಮಾಷೆ ಅನ್ನಿಸ್ತದೆ ಹೊರತು ಬೇರೆ ಅಲ್ಲ. ಇಲ್ಲ ವಿದ್ವತ್ ಪವಾಡಗಳು, ಶಾಸ್ತ್ರೋಕ್ತವಾದ ಯೋಗ ಶಕ್ತಿಯ ಪವಾಡಗಳು, ಇವೆಲ್ಲ ಇಂದ್ರಜಾಲಿಕ ವಿದ್ಯೆಗಳಲ್ಲ. ಅದನ್ನು ಆಚಾರ ಮಾಡಿ ತೋರಿಸಿದ್ರಂತೆ ಜನ ಪರಮಾಶ್ಚರ್ಯ ಪಡ್ತಾರೆ. ಅದು ಆ ರೀತಿ 48 ದಿವಸಗಳ ಕಾಲ ನಡೀತು. ಮತ್ತು ಯತಿಗಳು ಒಂದು ಸ್ನಾನ ಮಾಡಿದ್ರೆ ಯತಿಗಳಲ್ಲ ಅಂತ ಹೇಳುತ್ತಾರೆ. ತ್ರಿಶವಣ ಸ್ನಾಯಿ, ಮೂರು ಸ್ನಾನ ಮಾಡೋದು ಪ್ರತಿನಿತ್ಯ. ಮೂರು ಸ್ನಾನ ಮಾಡಿ ಅನ್ನಿಕವನ್ನು ಮಾಡಬೇಕು, ಆ ರೀತಿ ಬದರಿಯಲ್ಲಿ ಮಾಡೋದು ಅಂತ ಯೋಚನೆ ಮಾಡಿ ಅಷ್ಟನ್ನು ಮಾಡಿ ತಾವ್ಯಾರು ಅಂತ ತೋರಿಸಿದ್ರು. ಇಷ್ಟೆಲ್ಲ ಕಾಷ್ಟ ಬಂದಿರುತ್ತ ಯಾತಕ್ಕೆ ಮಾಡಬೇಕಾಗಿತ್ತು ಆಚಾರ್ಯರು ಅಂದ್ರೆ ಶುದ್ಧ ಭಕ್ತಕೃತ ಶುದ್ಧ ಹೃದಯ ಛನ್, ವೇದವ್ಯಾಸರನ್ನು ಮೆಚ್ಚಿಸಬೇಕು. ಅವ್ರು ಅತ್ಯಂತ ಶುದ್ಧ ಗರ್ಭುಡಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶುದ್ಧರಾಗಿ ಬರಬೇಕು, ಗರ್ಭುಡಿ ಹೋಗಬೇಕಾದ್ರೆ ಭಾರಿ ಶುದ್ಧರಾಗಬೇಕು, ಇನ್ನು ದೇವರು ಮುಟ್ಟಬೇಕಾದ್ರೆ ಇನ್ನೂ ಶುದ್ಧರಾಗಿರಬೇಕು. ಅದು ಅಭಯಕಾರಿ ಮಾಡಬೇಕಾದ್ರಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ವೇದವ್ಯಾಸದೇವರ ಸಾಕ್ಷಾತ್ ಹೋಗಬೇಕು ಅಂದ್ರೆ ಎಷ್ಟು ಶುದ್ಧರಾಗಬೇಕು ತೋರಿಸ್ತಾ ಇದ್ದಾರೆ ಆಚಾರ್ಯರು. ನಮ್ಮಲ್ಲಿ ಭಾರಿ ಬುದ್ಧಿ ಅಂತಿರುತ್ತಾರೆ, ನಾವು ಭಾರಿ ಮಾಡಿ ನಮಗೇನು ಶುದ್ಧರಾಗಬೇಕಾದ ಕಾರಣ ಇಲ್ಲ, ನಾಳೆ ಶುದ್ಧರಾಗಿಬಿಟ್ಟಿದ್ದೇವಾಗಲಿ ಅಂತ ತಿಳ್ಕೊಂಡಿರ್ತಾರೆ. ಆಚಾರ್ಯರ ಶುದ್ಧರು ಯಾರು ಜಗತ್ತಿನಲ್ಲಿ ಇದ್ದಾರಾ? ಶುದ್ಧೇ ಭಗವತೇ ಧರ್ಮೇ ನಿರತೋ ಯದ್ದುರುಕೋದರ, ಶುದ್ಧ ಹೃದಿತ್ಯತಿ ಹೇಳ್ತಾರೆ. ಶುದ್ಧ ಹೃತ್ ಅಂಥವರು ಮತ್ತೆ ಶುದ್ಧ ಹೃದಿಚ್ಛನ್, ಇನ್ನೂ ಶುದ್ಧಿ ಬೇಕು ಅಂತ ಹೇಳ್ಬಿಟ್ರಂತೆ. ಯಾಕೆ ದೇವರು ಎಷ್ಟು ಶುದ್ಧ ಗೊತ್ತಾ? ಪವಿತ್ರಾಣಾಂ ಪವಿತ್ರಂ ಯೋ ಮಂಗಲಾನಾಂಚ ಮಂಗಲಂ, ನಮ್ಮ ಎಷ್ಟು ಮಡಿನೂ ದೇವರೊಂದು ಮೇಲಿಗಾಗಿಬಿಡ್ತದೆ ಅಂತ ಹೇಳ್ತಾರೆ. ಎಷ್ಟು ಮಡಿ ಮಾಡಿದ್ರು ಕೂಡ ದೇವರಿಂದ ನಮ್ಮ ಮಡಿ ಅಲ್ಲ, ಅದಕ್ಕೆ ತೋರಿಸ್ಬೇಕಾಗಿದೆ. ದೇವ್ರ ಹತ್ರ ಹೋಲಕ್ಕೆ ಎಷ್ಟು ಮಡಿ ಬೇಕಲ್ಲ, ಇನ್ನು ನಾನೇ ದೇವರು ಬದಲಾದ ಮಾತಾಡೋ ಜನ ಎಷ್ಟು ಅವಿವೇಕ ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು. ಜಗತ್ತಿಗೆ ಆಚಾರ ಪಾಠ ತೋರಿಸ್ತಾರೆ. ಆಚಾರ ಅಂಬುದು ಯಾರಿಗೂ ಅಲ್ಲ, ಎಲ್ಲರಿಗೂ ಬೇಕು ಅಂತ ಹೇಳಿದ್ದಾರೆ. ಆಚಾರಹೀನಂ ನಾ ಪುನಂತಿ ವೇದಾಹ, ಪ್ರತಿಯೊಬ್ಬರು ಅಪರೋಕ್ಷ ಜ್ಞಾನಿಗೆ ವಿನಾಯಿತಿ ಅಂತ ಯಾರು ತಿಳ್ಕೊಂಡಿದ್ರೆ ತಪ್ಪು ಅಂತ ಹೇಳಿದ್ದಾರೆ. ಅಪರೋಕ್ಷ ಜ್ಞಾನಿಗೆ ವಿನಾಯಿತಿ ಇಲ್ಲ, ವಾದ್ಯರಾಜ ಅಪರೋಕ್ಷ ಅಲ್ಲ ಏನಾಗಿದ್ರೆ, ಯಾರು ಅಪರೋಕ್ಷ ಅಲ್ಲವೇನು, ಎಷ್ಟು ಆಚಾರ ಮಾಡಿರಲ್ಲ ಹಾಗಿದ್ರೆ, ನಮ್ಮ ಪ್ರಕಾರ ಇವರ ಪ್ರಕಾರ ಅಪರೋಕ್ಷ ಅಲ್ಲೇ ಅಲ್ಲ ಅಂತ ತಿಳ್ಕೊಂಡ್ಬೇಕಷ್ಟೆ. ಪಾಪ ಹಿಂದುಳಿದವರು ಅದಕ್ಕೆ ಆಚಾರ ಬೆಳಿಗಿಡಿ ಅಂತ ಓಡಾಡ್ತಿದ್ದಾರೆ, ನಮಗೆಲ್ಲ ಅಪ್ಲಿಕಬಲ್ ಅಂತ ತಿಳ್ಕೊಂಡ್ಬಿಟ್ರೆ ಎಂತ ಹುಚ್ಚರಾಗ್ತಾರೆ ಮನುಷ್ಯ. ಇವತ್ತು ದೊಡ್ಡ ದೊಡ್ಡವರು ಯಾರಿದ್ದಾರೆ, ಎಲ್ಲ ಅವರು ನಿಯಮಗಳನ್ನು ಪಾಲನೆ ಮಾಡಿದವರು ಹೊರತು ಬಿಟ್ಟವರಲ್ಲ. ಆಚಾರ್ಯರು ತೋರ್ಸಕ್ ಹಾಗೆ ಮಾಡ್ತಾ ಇದ್ದಾರೆ. ಅವ್ರ ದೇಹ ಎಂಥದ್ದು ಗೊತ್ತಾ? ನಮ್ಮಂತ ದೇಹನೇ ಅಲ್ಲ ಅವರದು. ಎಷ್ಟು ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ ಸತ್ವಗುಣ ಎಂಬುದು ಚೊಕ್ಕ ಚಿನ್ನಕ್ಕಿಂತ ಚೊಕ್ಕ ಆಚಾರ್ಯರು ಬಾಡಿ. ಅದಕ್ಕಿಂತ ಪವಿತ್ರವಸ್ತು ಗಂಗಾ ನದಿಯೇ ಅಲ್ಲ, ಹೇಳಿದ್ದಾರೆ ಆಗ್ಲೇ. ವಾಸುದೇವ ಪದ ಸಂತತ ಸಂಗಿ ತೇಜಸಾತ್ಯನ ವಧಕೃತ ಶರ್ವ ಅಪ್ಯತಕೃತ ಅಂತ ಹೇಳ್ತಾರೆ ಒಂದು ಮಾತನ್ನ. ತೇಜಸಾತಿ ಅಲಂ ಅಧಕೃತ ಶರ್ವ, ರುದ್ರದೇವರನ್ನ ಗಂಗಾದೇವಿ ಮೇಲ್ ಕೂತಿದ್ದಾಳೆ ರುದ್ರದೇವರ ಮೇಲೆ. ಸುಮ್ಮನೆ ಕೂತಿ ವಿಷ್ಣು ಪಾದೋತ್ಕಂಡು ಕೂತಿದ್ದಾಳಷ್ಟೇ, ಇವ್ರು ಹಾಗಲ್ಲ, ಸ್ವಭಾವ ಶಕ್ತಿಯಿಂದ ಕೂತಿದ್ದಾರೆ ಆಚಾರ್ಯರು. ತೇಜಸಾತಿ ಅಲಮಧಕೃತ ಶರ್ವ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗ ಮೋಹ ಮಘ ನಾಶನ ಕೀರ್ತಿ. ಆಚಾರ್ಯ ಗಂಗಾ ನದಿ ದಾಟಿದ್ರು ಎಂಬುದನ್ನು ಹಾಗೆ ಹೇಳುತ್ತಾರೆ. ಸದಾ ದಾಟಿದವರೇ ಅವರು, ಲೋಕದೃಷ್ಟಿಯಿಂದ ದಾಟಿದ್ರಷ್ಟೇನೆ. ಆಚಾರ್ಯರ ಮಾತನ್ನು ಗಂಗಾ ನದಿ ಹೋಲಿಸಿಬಿಟ್ರೆ ಅವಮಾನ ಮಾಡಿದಾಗ ಲೆಕ್ಕಟ್ಟೇನೆ. ಯಾವ ಗಂಗಾ ನದಿನೂ ಆಚಾರ್ಯ ಮಾತಿನಷ್ಟು ಶುದ್ಧ ಪವಿತ್ರ. ಅನೇಕ ಮುಖದಲ್ಲಿ ಒಂದು ಪ್ರಸಂಗ ಬಂತು, ಈಗಲೇ ಹೇಳಿಬಿಡ್ತಾ ಇದ್ದೇನೆ. ಲೈಟ್ ಹೋಯ್ತಲ್ಲ, ಅದಕ್ಕೋಸ್ಕರ ಲೈಟ್ ಹೋದಾಗ ಆಚಾರ್ಯ ಪಾಠ ಹೇಳಬೇಕು, ಲೈಟ್ ಹೋಯ್ತಂತು ಒಂದ್ಸಲ ಆಚಾರ್ಯ ಪಾಠ ಮಾಡೋದು ಹೇಳ್ತಾ ಇದ್ದಾರೆ ಶಿಷ್ಯರಿಗೆ, ಆಗ ದೀಪ ಹೋಗಿಬಿಡ್ತಂತೆ. ಆ ಶಿಷ್ಯರಿಗೆಲ್ಲ ಕಾತರವೇ ಕಾತರ, ಉಳಿದವರಾದ್ರೆ ಸದ್ಯ ಪಾಠ ನಿಂತು ಒಂದು ಖುಷಿ ಪಡಬಹುದಾಗಿತ್ತು. ಅವರು ಹಾಗಲ್ಲ, ಆಚಾರ್ಯರು ಪಾಠ ಹೇಳ್ತಿದ್ದಾರೆ, ಬ್ರಹ್ಮಸೂತ್ರ ಭಾಷ್ಯ ಪಾಠ ಹೇಳ್ತಾ ಇದ್ದಾರೆ, ಅದನ್ನು ಕೇಳೋ ಯೋಗ ನಮಗೆ ತಪ್ಪೋಯ್ತಲ್ಲ ಅಂತ ಕೊರಗಿದರಂತೆ, ದುಃಖಪಟ್ಟರಂತೆ. ಆ ಕ್ಷಣಕ್ಕೆ ಆಚಾರ್ಯರು ತಮ್ಮ ಪಾದದ ಹೆಬ್ಬೆರಳನ್ನು ಮುಂದೆ ಮಾಡಿದರಂತೆ, ಸ್ವಲ್ಪ ಮುಂದೆ ಮಾಡಿದರಂತೆ. ಬೆಳಕಿನ ರಾಶಿ ಬರ್ತಾ ಇದೆ, ಪ್ರತಿಯೊಬ್ಬರು ಪುಸ್ತಕಕ್ಕೂ ಬೆಳಕು. ಹಾಗೆ ಟಾರ್ಚ್ ಕಾನ್ಸೆಪ್ಟ್ ಕೊಟ್ಟವರೇ ಬದ್ಧಾಚಾರ್ಯರು, ಅದಲ್ಲಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಹಾಗೇನೆ ಪಾಠ ಚಲು ವಾಚಯಾಂಬು ಓದ್ತಾ ಹೋಗ್ಬಿಟ್ಟಿರುತ್ತೆ, ಪಾಠ ನಡೆದ ಹೋಗ್ಬಿಡ್ತು. ಹಾಗೇನೆ ಎಂಥ ಮಹಿಮೆ ತೋರಿಸಿದ್ದಾರೆ. ನಿಜವಾಗಲೂ ಆಚಾರ್ಯರ ದೇಹದ ಬಗ್ಗೆ ಪ್ರಸ್ತಾಪ ಬಂತಲ್ಲ, ಅವರ ದೇಹ ತೇಜೋಮಯವಾದ ದೇಹ, ತೇಜೋಮಯವಾದ ಶುದ್ಧ ಸಾತ್ವಿಕ. ಇವತ್ತು ದೀಪದಲ್ಲಿ ತೇಜಸ್ಸಿದೆ, ಆಚಾರ್ಯರ ಮುಂದೆ ಸೂರ್ಯಪ್ರಕಾಶ ಏನೂ ಅಲ್ಲ ಅಂದರೆ ಅವರು ತೇಜಸ್ಸಾಗಿರಬೇಕು. ತಮ್ಮ ದೇಹದ ಆ ಭಾಗದಿಂದ ಬೆಳಕನ್ನು ಹೊಂಸಿದರಂತೆ. ತಷ್ಟ ದೀಪ್ತಾಂಗುಷ್ಠ ಶಿಲಾನೀಹಿ ಅಂತ ಅನುವಧ್ಯದಲ್ಲಿ ಹೇಳುತ್ತಾರೆ. ದೀಪ್ತಾಂಗುಷ್ಠ ಹೊಳಿತಕ್ಕಂಥ ಮೈಯೇ ಹೊಳಿಯುತ್ತೆ ಅವರದು, ಅಷ್ಟು ಮಾತ್ರ ಹೊಳಪನ್ನು ತೋರಿಸಿ ತಾವು ಎಂಥವರು ಅಂತ ತೋರಿಸಿಕೊಟ್ರಂತೆ. ಇದನ್ನು ನಂಬಬೇಕಂತ ಕೇಳಬಾರದು. ಮತ್ತೆ ಯಥಾಪಿ ನಮ್ಮ ಪ್ರಶ್ನೆ ಹಾಗೇನೆ, ನಂಬಬೇಕು ಬೇರೆದನ್ನ ಕಣ್ಣು ಮುಚ್ಚಿಕೊಂಡು ನಂಬುತ್ತಾರೆ, ಇದನ್ನು ನಂಬಬೇಕಂತ ಪ್ರಶ್ನೆ ಮಾಡ್ತಾರೆ. ಇದು ಬಹಳ ವಿಶೇಷ ಮಾಡಲಿ, ಏನು ಯೋಚನೆ ಇಲ್ಲ. ಅವರ ತೇಜಸ್ಸು ಅವರ ಎಂಥವರು ಗೊತ್ತಾ, ಸಾಕ್ಷಾತ್ ಭಾರತೀಪತಿ ಅವರು. ಭಾರತೀಪತಿ ಇವತ್ತು ವಿದ್ಯುತ್ ಅಂತ ಕರೀತೇವಲ್ಲ, ವಿದ್ಯುತ್ ಅಂದ್ರೆ ಯಾರು ಗೊತ್ತೇನು, ವಿದ್ಯುನ್ನಾಮಕ್ಕೆ ವಿಧಿಜಾತೆ, ವಿದ್ಯುತ್ ಅಂದ್ರೆ ಭಾರತೀ ದೇವಿ ಅಂತ ಅರ್ಥ. ಭಾರತೀ ದೇವಿ ವಿದ್ಯುತ್ತು, ಇವರು ಭಾರತೀಪತಿ ಎಂದ ಮೇಲೆ ಎಂಥ ಬೆಳಕಿರಬೇಕು ಲೆಕ್ಕ ಹಾಕಿ. ಇವರು ಭಾರತೀಪತಿಯಲ್ಲಿ ಇರೋ ಬೆಳಕು ಇನ್ಯಾರಿಗಿರಬೇಕು. ಆದ್ದರಿಂದ ಆಚಾರ್ಯರ ದೇಹ ಅಪೂರ್ವವಾದಂತಹ ತೇಜೋಮಯವಾದಂತಹ ಶರೀರ. ದೊಡ್ಡ ಋಷಿಗಳು ಮುನಿಗಳು ದೇವತೆಗಳಿಂದ ದೃತ್ಯುತ್ತ ಒಂದು ಪ್ರಭಾವಲಯ ತೋರಿಸಿರ್ತಾರೆ. ಅವರಲ್ಲಿ ಎಷ್ಟು ತೇಜಸ್ಸಿದೆ ಅಂತ ಹೇಳೋದಕ್ಕೋಸ್ಕರ ಆ ಒಳ್ಳೆ ದೃಷ್ಟಾಂತ ಅದು. ಅದನ್ನು ನೋಡಿ ಕಣ್ಣಾರೆ ಕಂಡಂತಹ ಶಿಷ್ಯರು ಎಷ್ಟು ಭಾಗ್ಯಶಾಲಿಗಳು. ಆಚಾರ್ಯರು ಅಂತ ಬೆಳಕನ್ನು ಹೊಮ್ಮಿಸಿದರು, ಅವರ ಪಾದದಿಂದ ಬೆಳಕು ಬಂತು. ಎಷ್ಟು ಆಶ್ಚರ್ಯ ಅಂದರೆ ಅವರ ಪದಗಳಿಂದ ಬೆಳಕು ಬರುತ್ತೆ, ಅದು ಮುಖ್ಯ. ಅವರ ಪದಗಳಿಂದ ಬೆಳಕು ಬರಬೇಕಾದ ಪಾದದಿಂದ ಬೆಳಕು ಬಂದಿದ್ದೇನು ಆಶ್ಚರ್ಯ. ಅವರ ಪಾದವನ್ನ ಗರುಡಶೇಷಾದಿಗಳಲ್ಲ, ಸಾಕ್ಷಾತ್ ಸರಸ್ವತಿ ಭಾರತಿಯರು, ಭಾರತೀ ದೇವಿ ಸದಾಕಾಲ ಮನಸ್ಸಾಗಿರ್ತಾರಂತೆ. ಶ್ರೀಮದ್ ವಿಷ್ಣುಂಧ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ತಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ತ್ರಣೇತ್ರೀ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂಭಾರ ಶಾರದಾ ಅಂತವರ ಹೆಸರು. ಅಷ್ಟು ಬಿಳಿ ಅಂಥವರ ಹಿರಿಮೆಯೆಲ್ಲ ವಾಯುದೇವರು ಮೂಲತಃ ಆಧಾರರು. ಅವರ ಬೆಳಕು ಅಂಥ ಬೆಳಕಾಗಿತ್ತು ಅಂತ ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಸ್ಮರಣೆ ಲೈಟ್ ಹೋದಾಗಲೂ ಮಾಡಲಿಕ್ಕೆ ಬರುತ್ತೆ ಅಂತ ಆಯ್ತಾ. ಮಕ್ಕಳ ಆಡಿಸುವಾಗ ಮಡದೇವಳ ಅಕ್ಕರದಿ ನೆಲೆಯುವಾಗ ಅಂತ ಹೇಳ್ತಾರಲ್ಲ, ಈ ಕರೆಂಟ್ ಹೋದಾಗ ದೀಪ ಹೋದಾಗ ಯಾರು ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಅವರು ಹೀಗೆ ಮಾಡಿದ್ರು, ನಮಗೆ ಮಾಡಕ್ ಬರೋದಿಲ್ಲ, ಆದ್ರಿಂದ ಅವ್ರು ಮಾಡಿ ದೊಡ್ಡವರು ಅಷ್ಟು ತಿಳ್ಕೊಂಡ್ರೆ ಸಾಕು. ಆ ಭಕ್ತಿನೇ ಅವನು ಉದ್ಧಾರ ಮಾಡುತ್ತೆ. ಆಚಾರ್ಯ ಪವನೋಸ್ಮಾಕಂ ಅಂತೇಳಿ ಅಂಥ ಆಚಾರ್ಯರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಜಗತ್ತಿಗೆ ತೋರಿಸಿದ್ರು. 48 ದಿವಸ ಮುಗಿತು. ಒಂದು ದಿವಸ ಏನಾಗಿದೆ ವಿಚಿತ್ರ ವೈಶಿಷ್ಟ್ಯ, ವೇದವ್ಯಾಸದೇವರು ಬಂದು ಅವರಿಗೆ ಆಹ್ವಾನ ಕೊಟ್ಟರಂತೆ, ನೀವು ನಮ್ಮಲ್ಲಿಗೆ ಬನ್ನಿ, ದೊಡ್ಡ ಬದರಿಗೆ ಬನ್ನಿ, ಉತ್ತರ ಬದರಿಗೆ ಬನ್ನಿ ಅಂತ ಕರೆದ್ರಂತೆ. ಸಾಕ್ಷಾತ್ ದರ್ಶನ ಕೊಡೋದು ಅಲ್ಲಿ, ಇಲ್ಲಿ ಸಾಕ್ಷಾತ್ ದರ್ಶನ ಇಲ್ಲ, ಉಳಿದವರೆಲ್ಲ ಇದೆ, ಆಚಾರ್ಯ ನಿತ್ಯ ದರ್ಶನನೇ, ಅಲ್ಲಿಗೆ ಬನ್ನಿ ಅಂತ ಹೇಳಿದ ತಕ್ಷಣ ಆಚಾರ್ಯರು ಬೆಳಗ್ಗೆ ಆದ ತಕ್ಷಣ ಹೊರಡಕ್ಕೆ ತಯಾರಾಗ್ತಿದ್ದಾರೆ. ಶಿಷ್ಯರೆಲ್ಲ ಆಚಾರ್ಯರನ್ನೇ ನೋಡ್ತಾ ಇದ್ದಾರೆ. ಆ ಹೊತ್ತಿಗೆ ಆಚಾರ್ಯರು ಒಂದು ಸಂದೇಶವನ್ನು ಬರೆದರಂತೆ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ತಿ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ತದುಕ್ತಿ ಸದೃಶಂ ಹಿತರೂಪಂ. ಯಾತಕ್ಕೆ ಬರೆದರು ಅಂದ್ರೆ, ಮೌನವಾನ್ ಅಲಿಖದ್ ಉತ್ತಮ ಚಿತ್ತ. ಅವರು ಮೌನ ವ್ರತ ಮಾಡ್ತಿದ್ದರ, ಬಾಯಲ್ಲಿ ಮಾತಾಡಲಿಲ್ಲ, ಅದರಲ್ಲಿ ಬರೆದರು. ಏನು ಆಶ್ಚರ್ಯ, ಆಚಾರ್ಯರು ಬರೆದು ಕೈಯಲ್ಲಿ ಕೈಯಾರ ಬರೆದ್ರು ಅಂಬುದು ಒಂದು ದಾಖಲೆ, ಅದು ಒಂದು ಆಚಾರ್ಯ ಸ್ವತಃ ಬರೆದ ದಾಖಲೆ ಎಲ್ಲೂ ಕಾಣದಿಲ್ಲ, ಅದೊಂದೇ ದಾಖಲೆ. ಕೈಯಾರ ಬರೆದ್ರಂತೆ ಹೇಗಿದ್ದಿರಬಹುದು ಆ ಮಾತುಗಳು, ಎಷ್ಟು ಸುಂದರ ಇರಬಹುದು ಅಕ್ಷರಗಳು, ಯಾವ ಲಿಪಿಯಲ್ಲಿ ಬರೆದ್ರು, ದೊಡ್ಡ ಸಂಶೋಧನೆಯ ವಿಷಯ ಅದು ಒಂದು. ಆಚಾರ್ಯ ಒಂದು ಗ್ರಂಥ ಆಯ್ತಲ್ಲ, ಅದೊಂದು ಬರೆದ್ರು ಒಂದರಲ್ಲಿ ಗ್ರಂಥ ಆಯ್ತಲ್ಲ, ಅದು ಒಂದು ಅದೊಂದು ಗ್ರಂಥ. ಈ ಎಷ್ಟು ಸರ್ವಮೂಲ ಅಂತ ಕೇಳುತ್ತೇವೆ, ಅದರ ಜೊತೆ ಇನ್ನೂ ತುಂಬಾ ಬರೆದಿದ್ದಾರೆ ಆಚಾರ್ಯರು. ಸರ್ವಮೂಲಗಳು 37 ಉಳಿದಿನ ತತ್ವಸಂಗ ತಗೊಂಡ್ರೆ ಹೇಳ್ತಾರೆ, ಅವು ಎಡಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಗ್ರಂಥಗಳನ್ನ ಆಚಾರ್ಯರು ಬರೆದಿದ್ದಾರೆ. ಇದು ಒಂದು ದೃಷ್ಟಾಂತ. ಅದರ ಅರ್ಥ ಏನು ಅಂದ್ರೆ, ನಾ ಈದೃಶ್ಯಂ ಸ್ಥಳಮಲಂ ಶಮಲಗ್ನಂ, ಇಂತಹ ಪಾಪನಾಶಕವಾದಂತಹ ಕ್ಷೇತ್ರ ಮತ್ತೊಂದಿಲ್ಲ. ನಾಶ್ಯ ತೀರ್ಥ ಸಲಿಲಶ್ಚ ಸಮಂ ವಾಹ, ಈ ಗಂಗೆಗಿಂತ ತೀರ್ಥ ಇದೆಯಲ್ಲ, ಇದಕ್ಕಿಂತ ಮಿಗಿಲಾದ ಮತ್ತೊಂದು ಪವಿತ್ರವಾದ ಜಲ ಇಲ್ಲ. ಎರಡಾಯ್ತು. ಆಮೇಲೆ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ, ವಿಷ್ಣುವಿಗೆ ಸಮನಾದಂತಹ ದೇವರಿಲ್ಲ. ಕೊನೆಗೆ ನಾಸ್ಮದುಕ್ತಿ ಸದೃಶಂ ಹಿತರೂಪಂ, ನಮ್ಮ ಮಾತಿನಂತ ಹಿತವಾಕ್ಯ ಮತ್ತೊಂದಿಲ್ಲ. ಇದು ಮಂತ್ರದಂತಹ ಮಾತುಗಳು ನೆನಪಿಟ್ಟುಕೊಂಡು ಬಿಟ್ರೆ, ಬದರಿಯಂತಹ ಕ್ಷೇತ್ರ ಇಲ್ಲ, ಗಂಗೆಯಂತಹ ತೀರ್ಥ ಇಲ್ಲ, ವಿಷ್ಣುವಿನಂತಹ ದೇವರಿಲ್ಲ, ಆಚಾರ್ಯಂತ ಗುರುಗಳಿಲ್ಲ, ನಾಲ್ಕು ಮಾತುಗಳು ಬಂತು. ಮುಂದೆ ಆಚಾರ್ಯ ಹೇಳ್ತಾರೆ, ನಗಂಗಾ ಸದೃಶಂ ತೀರ್ಥ ಮನುವಾಕ್ಯಂದ್ರೆ ಆಚಾರ್ಯ ಬರೀತಾರೆ. ನಾ ವಿಷ್ಣು ಸದೃಶಂ ದೈವಂ, ವಿಷ್ಣುವಿ ಸಮನಾದ ದೇವರಿಲ್ಲ. ಅಲ್ಲಿ ಹೇಳಬೇಕಾದ ಸ್ವಾರಸ್ಯ ನೋಡಿ, ಮೊದಲು ನಾಸ್ತಿ ವಿಷ್ಣು ಸದೃಶಂ ದೈವಂ ಹೇಳೋದಿಲ್ಲ, ನೇದೃಶ್ಯಂ ಸ್ಥಳಮಲಂ ಶಮಲಗ್ನಂ, ಇಂತಹ ಪಾಪ ಪರಿಹಾರಕವಾದ ಕ್ಷೇತ್ರ ಇಲ್ಲ. ಯಾಕಂದ್ರೆ ನಮಗೆ ಕಣ್ಣಿಗೆ ಕಾಣುತ್ತದೆ, ಮೊದಲು ಕಣ್ಣಿಗೆ ಕಂಡದ್ರಿಂದ ಕಾಣದಕ್ಕೆ ಹೋಗಬೇಕು. ಬದರಿ ಭಾರಿ ದೊಡ್ಡದು, ಬದರಿ ವದರೆ ಕಿಂ ಕಿಂ ಮಧರಿ ಕುರುತೇನ ಸಹ, ಬಹಳ ಎತ್ತರದ ಒಂದು ಸ್ಥಳ, ಅದು ಅತ್ಯಂತ ಪವಿತ್ರವಾದದ್ದು. ಆಮೇಲೆ ಗಂಗಾ ಅಂತ ಹೇಳಿದರೆ ಜಗತ್ತೇ ಗೊತ್ತು, ಗಂಗೆ ಅತ್ಯಂತ ಪವಿತ್ರವಾದದ್ದು. ನಮ್ಮ ಜನ ಕಣ್ಣು ಮುಚ್ಚಿಕೊಂಡು ಹೇಳಿಲ್ಲ ಅಂತ ಹೇಳೋದಕ್ಕೆ ಅದೊಂದು ಮಾತು ಸಾಕ್ಷಿ. ಗಂಗೆ ಅಂತ ನೀರು ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಈ ಮಾತು ಯಾರೋ ಹೇಳಿದರೆ ಏನೋ ಸುಮ್ಮನೆ ನೋಡಿ ಹೇಳಿದ್ದಾರೆ ಅಂತ ಅಲ್ಲ, ಇವತ್ತು ಸೈನ್ಸ್ ಒಪ್ಪಿಕೊಂಡಿದೆ ಅದನ್ನು. ವಿಶ್ವದಲ್ಲಿನೇ ಗಂಗೆಯಂತ ಪವಿತ್ರ ಜಲ ಇಲ್ಲ, ಮ್ಯಾಜಿಕ್ ಅದು ಒಂದು. ಮತ್ತೆ ಎಷ್ಟೋ ಕಡೆಗೆ ಅಮೆರಿಕಾದ ದೇಶದಲ್ಲೂ ನದಿಗಳಿವೆ, ಅಲ್ಲಿ ಕೊಳಕಾಗ ಚಾನ್ಸಸ್ಸೇ ಇಲ್ಲ ಅಂತ ನದಿಗಳಿವೆ. ಅಂತ ನದಿಗಳಲ್ಲಿ ಇಂಥ ಪ್ಯೂರಿಟಿ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್. ನೋಡೋದು ಬಹಳ ಪ್ಯೂರ್ ಕಂಡ ಕಾಣುತ್ತೆ, ಗಂಗೆಯಷ್ಟು ಕೊಳಕು ಯಾರು ಮಾಡಲ್ಲ, ಅಷ್ಟು ಕೊಳಕು ಮಾಡ್ತಾರೆ, ಸ್ಟಿಲ್ ಪ್ಯೂರೆಸ್ಟ್ ಅದು. ಎಂಥ ವಿಚಿತ್ರವಾದಂತಹ ನದಿ ಅದು, ತಷ್ಟ ಸಿದ್ಧ ಆಗಿಬಿಡುತ್ತೆ. ಇವತ್ತು ಮನೆಯಲ್ಲಿ ನೀರು ತಂದು ಇಟ್ಕೊಳ್ಳಿ, ಮನೆ ನೀರು ಇಟ್ಕೊಳ್ಳಿ, 3 ದಿವಸ ಮಳಿ ಬರೋದಿಲ್ಲ, ಮುದೋಯ್ತು. 3 ದಿವಸ ಮಳಿ ಬರೋದಿಲ್ಲ, ಕೆಲವು ಅವತ್ತೇ ಬರೋದಿಲ್ಲ, ಕೆಲವು ನೀರು 3 ದಿವಸ ಬರೋದಿಲ್ಲ, ಇಟ್ಕೊಂಡ್ರೆ ಬರೋದಿಲ್ಲ, ಕೆಲವು ಹುಳ ಬೀಳುತ್ತೆ. ಸೈನ್ಸ್ ಪ್ರಕಾರ ಹೇಳ್ತಾರೆ, ಅದು ಹುಳ ಶುರು ಆಗುತ್ತೆ ಬರಲಿಕ್ಕೆ. ಗಂಗಾ ನೀರು ವರ್ಷಗಟ್ಟಲೆ ಇಟ್ಕೊಂಡಿರ್ತಾರೆ ಇವರು, ತಾತನೋ ಮುತ್ತಾತನೋ ಪ್ರಾರ್ಥನೆ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಸೀಲ್ ಮಾಡಿ. 2 ಗುಣ, ಅದು ಡ್ರೈ ಅಪ್ ಆಗೋದಿಲ್ಲ, ಫಸ್ಟ್ ಆಫ್ ಆಲ್ ಒಣಗೋದಿಲ್ಲ, ಸರಿಯಾಗಿ ಮುಚ್ಚಬೇಕಷ್ಟೇ. ಇವನು ಮನೆಯಲ್ಲಿ ಎಷ್ಟು ಸರಿಯಾಗಿ ಮುಚ್ಚಿದ್ರು ಡ್ರೈ ಅಪ್ ಆಗಿರೋದು, ಅದು ಡ್ರೈ ಅಪ್ ಆಗೋದಿಲ್ಲ ಫಸ್ಟ್. ಎರಡನೇದು, ಆ ಹುಳ ಬೀಳೋದಿಲ್ಲ, ಯಾವ ನೀರು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಗಂಗಾ ನೀರಿಗೆ ಮಾತ್ರ ಸಾಧ್ಯ. ಇವತ್ತು ಸೈನ್ಸ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ವಿಚಾರ ಇದು. ಅಂದ್ರೆ ನಮ್ಮ ಜನ ಕಣ್ಮುಚ್ಕೊಂಡು ಹೇಳಿದ್ದಲ್ಲ, ವಸ್ತಂತ ವಸ್ತುಸ್ಥಿತಿ ಅಂತ ಅರ್ಥ ಆಗ್ತದೆ. ಇದು ಯಾತಕ್ಕೋಸ್ಕರ ಆಗಿದೆ ಅಂದ್ರೆ, ಇದು ಯಾರ ಪಾದೋದಕ? ವಿಷ್ಣುವಿನ ಪಾದೋದಕ. ವಿಷ್ಣುವಿನ ಪಾದ ಅಲ್ಲ, ಆತನ ಪಾದೋದಕರೇ ಅಷ್ಟು ಪ್ಯೂರ್ ಇರಬೇಕಾದ್ರೆ ಅವನೇ ಅಷ್ಟು ಪ್ಯೂರ್ ಇರಬೇಕು, ಯೋಚನೆ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾರಾಯಣಂ ಗುಣವಿಸ್ತರವೇ ಉದೀರ್ಣಂ ದೋಷವರ್ಜಿತಂ, ಇದು ದೋಷವರ್ಜಿತ. ಪರಮಾತ್ಮ ದೋಷವರ್ಜಿತ, ಅವನ ಪಾದಸ್ಪರ್ಶವಾಗಿದ್ದಕ್ಕೆ ಇದು ದೋಷವರ್ಜಿತ ಅಂತ. ಅವನ ಪಾದಸ್ಪರ್ಶವಾಗಿದ್ದಕ್ಕೆ ಇದು ದೋಷವರ್ಜಿತ ಅಂದ ಮೇಲೆ ದೇವರು ಎಂಥವನಿರಬಹುದು. ಇದು ಗಂಗಾ ನೀರು, ಅದು ವಾಸಸ್ಥಾನ ನಾರಾಯಣನಿಗೆ ಬದರಿ, ಇದು ಪಾದೋದಕ ಅಂದಮೇಲೆ ಅಂತ ಕ್ಷೇತ್ರ ಇಲ್ಲ, ಅಂತ ತೀರ್ಥ ಇಲ್ಲ ಅಂದಮೇಲೆ ಅಂತ ದೇವರಿಲ್ಲ ಅಂತ ಆಯ್ತೋ ಇಲ್ಲೋ ಅಂತ ಮುಂದಕ್ಕೆ ಹೋಗ್ಬೇಕು. ಅಂತ ದೇವರಿಲ್ಲ, ಅಂಥ ದೇವರನ್ನು ಹೇಳ್ತಕ್ಕಂಥದ್ದು ಬೇರೆ ನಾವು ಏನು ಹೇಳೋದಿಲ್ಲ. ಆದ್ದರಿಂದ ನಮ್ಮಂಥ ಮಾತಿನ ಹಿತವಚನ ಮತ್ತೊಂದಿಲ್ಲ. ಬೇರೆ ವಿಷಯ ಅಪ್ರಸಕ್ತವಾದ್ರೆ ದೋಷ, ಅಪ್ರಸಕ್ತವಾದ ಹೇಳೋದೇ ಇಲ್ಲ ಆಚಾರ್ಯರು. ಯಾವಾಗಲೂ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಇನ್ನೊಬ್ಬರಿಗೆ ಅವ್ರು ಹೇಳ್ತಾರೆ, ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ. ಇನ್ನೊಬ್ಬರಿಗೆ ಅಷ್ಟು ಹೇಳ್ತಕ್ಕಂಥ ಅವ್ರು ಹೇಗೆ ಇಟ್ಟುಕೊಂಡಿರಬಹುದು. ಆದ್ದರಿಂದ ಇಂಥ ಸಂದೇಶ ಕೊಟ್ಟು ಉದಯಯಾತ್ರೆ ಮಾಡಿ ಗಂಗಾ ಸ್ನಾನ ಮಾಡಿ ವಿಷ್ಣುವನ್ನು ಆಶ್ರಯಿಸಿ ನಮ್ಮ ಶಾಸ್ತ್ರ ಓದಿ ಅಂತ ಅದಕ್ಕೆ ಅರ್ಥ. ಇಷ್ಟು ಹೇಳಿ ಆಚಾರ್ಯರು ಹೊಣೆ ಹೇಳ್ತಾರೆ. ನಾವೇನು ವೇದವ್ಯಾಸದೇವರು ಕರೆದಿದ್ದಾರೆ, ನಾವೇನು ಹೊರಡ್ತಾ ಇದ್ದೇವೆ. ಅವರಿಗೆ ದಿಹ ನವ, ನಾವು ಬರ್ತೇವೋ ಇಲ್ಲೋ ಅವರಿಗೆ ಗೊತ್ತು. ಹೇಳಿಬಿಟ್ಟು ಯಯೌ ಅಥ ಮಧ್ವಃ, ಆಚಾರ್ಯ ಹೊರಟೇ ಬಿಟ್ರಂತ ಅಲ್ಲಿಂದ. ಆಚಾರ್ಯರು ಹೊರಟು ಅಂದರೆ ಅವರಿಗೆ ಪ್ರಾಣ ಹೋದಾಗ ಆಗ್ತಾ ಇದೆ ಶಿಷ್ಯರಿಗೆ. ಪ್ರಾಣದೇವರು ಹೊರಟಾಗ ಇನ್ನೇನಾಗಬೇಕು ಪಾಪ. ಆದರೆ ಅವರಿಗೆ ಒಂದು ಅನಿಸ್ತಂತೆ, ನಾಥನಾಥ ಪಥ ನೋತ್ರ ವಿನಾಥಾನ್ ಮಾತ್ಯಜೋರು ಕರುಣೋ ಭಗವಂತಂ ನೋದಿತಂ ಸ್ಮೃತಮೀತಿ ಶಿಷ್ಯೈ ಸ್ವಾಮಿನೋ ಅಭಿಮತ ಭಂಗ ಭಯೇನ. ಎಷ್ಟು ಚೆನ್ನಾಗಿ ಬರುತ್ತೆ ನಾರಾಯಣ ಪಂಡಿತಾಚಾರ್ಯ ಅವರಂದ್ರಂತೆ, ಸ್ವಾಮಿ ಪೂಜ್ಯರೇ ಆಚಾರ್ಯರೇ, ನಮ್ಮನ್ನು ಅನಾಥರನ್ನಾಗಿ ಮಾಡಿ ಹೋಗಬೇಡಿ, ದಯವಿಟ್ಟು ಹೋಗಬೇಡಿ. ಇವರ ಬರೀತಾರೆ ಹೀಗೆ ಅನ್ಬೇಕು ಅಂತ ಅನ್ಕೊಂಡು ಅಲ್ಲೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಅನ್ಬೇಕು ಅಂದ್ಕೊಂಡ್ರು ಅಲ್ಲೇ ಇಲ್ಲ. ಯಾತಕ್ಕೆ ಸ್ವಾಮಿನಃ ಅಭಿಮತ ಭಂಗ ಭಯೇನ, ಗುರುಗಳ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡಾಗತ್ತೆ ಅಂತ ಹೇಳ್ಕೊಂಡು ಹೇಳ್ಬಿಟ್ರೆ. ಗುರುಭಕ್ತಿ ಅಂದ್ರೆ ಹಾಗಿರಬೇಕು, ಗುರುಗಳ ಮಾತು ಎದುರ್ವಾಚಿಸೋದಲ್ಲ, ಎದುರ್ವಾಚಿಸಿದಾಗ ಆಗುತ್ತೋ ಏನೋ ಒಂದು ಸಂಶಯಕ್ಕೇನೆ ಅವರು ಹೇಳೋದು ಬಿಟ್ಟುಬಿಟ್ರದ್ದು. ಮನಸ್ಸಲ್ಲಿ ಅನ್ಕೊಂಡ್ರೆ ಹೊರತು ಬಾಯಿಂದ ಬರಲೇ ಇಲ್ಲ. ಆಚಾರ ಮುಂದೆ ಹೊರಟೇ ಬಿಟ್ರು. ಶಿಷ್ಯರೆಲ್ಲ ಅವರಂತೆ ಯೋಚನೆ ಮಾಡ್ತಾ ಕೂತರು. ಸತ್ಯತೀರ್ಥರು ಒಬ್ಬರು ಅವರು ನೋಡಿದ್ರಂತೆ ತಾವು ಹಿಂದೆ ಹೊರಟೇ ಬಿಟ್ರಂತೆ. ಅವರಿಗೆ ವಿಶೇಷವಾದ ಒಂದು ಇನ್ನೂ ಭಕ್ತಿ, ಭಕ್ತರಲ್ಲೇ ದೊಡ್ಡ ಭಕ್ತರವರು. ಯಾತಕ್ಕೆ ಅಂದ್ರೆ ಯಸ್ತ್ರಿವಾರ ಇತರಾಸುತ ಶಾಖಾ ಸ್ವರ್ಥಮಗ್ರ ಮುಶ್ರಣೋ ಕುರು ಸಂಖ್ಯಾತ್. ಅವರ ಆಚಾರ್ಯರ ಬಾಯಿಯಿಂದ ನೇರವಾಗಿ ಐತರೇಯ ಶ್ರುತಿಯನ್ನ ಮೂರು ಸರ್ತಿ ಕೇಳಿದ್ರಂತವ್ರು. ಆಚಾರ್ಯರ ಬಾಯಿಂದ ಐತರೇಯ ಶ್ರುತಿಯನ್ನು ಮೂರು ಸರ್ತಿ ಕೇಳಿದ್ರಂತೆ. ಎಷ್ಟು ಭಾಗ್ಯ ಇರಬೇಕು. ಅದರಿಂದಾಗಿ ವಿಶೇಷವಾದ ಭಕ್ತಿ ಆಚಾರ್ಯರ ಮೇಲೆ. ಅದಕ್ಕೇನ್ ಮಾಡಿದ್ರಂತವರು, ತಾವು ಹೊರಡಬೇಕು, ಬಿಟ್ಟಿರ್ಲಕ್ಕಾಗಲೇ ಇಲ್ಲ, ತಕ್ಷಣ ತಾವು ಹೊರಟೇ ಬಿಟ್ರಂತ. ಹಿಂದೆ ಸತ್ಯತೀರ್ಥರು, ಹೆಸರು ಸತ್ಯತೀರ್ಥರು, ಆಚಾರ್ಯ ಅನುಸರಿಸಿದರು. ಆಚಾರ್ಯ ಮುಂದೆ ಮುಂದೆ, ಇವರು ಹಿಂದೆ ಹಿಂದೆ. ಅವರು ಆಚಾರ ಹೋಗ್ತಾ ಇದ್ದಾರೆ, ಆಚಾರ ಹೋಗೋದು ನೋಡುತ್ತಿದ್ದಾರೆ. ಇವತ್ತು ಬದರಿಯಲ್ಲಿ ನೆಟ್ಟು ಸುಮ್ಮನೆ ಬೆಟ್ಟ ಗಿಡ್ಡ ಹತ್ತಬೇಡಿ, ಅಲ್ಲೇ ಸ್ಟ್ರೇಟ್ ನಡಲಕ್ಕಾಗಲ್ಲ, ಬಗ್ಕೊಂಡು ಓಡಾಡ್ತಿರ್ತಾನೆ, ಚಳಿಯಿಂದ ಬಗ್ಗಿಬಿಟ್ಟಿರ್ತಾನೆ ಪಾಪ. ಸ್ಟ್ರೇಟ್ ಆಗಿ ಅಲ್ಲೇ ನಡಲಕ್ಕೆ ಬರೋದಿಲ್ಲ. ಆಚಾರ್ಯ ಬೆಟ್ಟ ಗುಡ್ಡಗಳನ್ನ ಹತ್ತು ಮುಂದೆ ಹೋಗ್ತಾ ಇದ್ದಾರೆ. ಆಚಾರ್ಯ ಹೇಗೆ ನಡೀತಿದ್ರು ಅಂದ್ರೆ ನಿಮಗೆ ಆಸ್ತಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಬೆಟ್ಟ ಹತ್ತೋದು ಇಳಿಯೋದು ಅವ್ರ ಪ್ರೊಸೀಜರೇ ಅಲ್ಲ. ಈ ಬೆಟ್ಟ ತುದಿ ಆ ಬೆಟ್ಟ ತುದಿ ಕಾಲಿಡೋದು ಅಷ್ಟೇ, ಇದರಿಂದ ಅದಕ್ಕೆ ಅದರಿಂದ ಇದಕ್ಕೆ ಹಾಗೆ ದಾಟ್ತಾ ಇದ್ದಾರಂತ ಆಚಾರ್ಯರು. ಎಂಥ ಮಹಿಮೆ ಇದು ಒಂದು ಬೆಟ್ಟದಲ್ಲಿ. ಇವತ್ತು ಮೌಂಟೇನಿಯರಿಂಗ್ ಕೇಳಬೇಕು ಆಚಾರ್ಯರ ಹತ್ರ, ಅವ್ರು ದಟ್ಬಿಟ್ಟು ಹೋಗ್ತಾರಲ್ಲ ಪರ್ವತಾರೋಹಿಗಳು, ಆಚಾರ ಕಥೆ ಕೇಳಿಬಿಟ್ರೆ ಅವ್ರಿಗೆ ಅಂಥ ಸ್ಫೂರ್ತಿ ಬರಬೇಕು. ಅದು ಬೆಟ್ಟದ ತುದಿಯಿಂದ ಬೆಟ್ಟ ತುದಿ ಕಾಲಿಡ್ತಾ ಹೋಗ್ತಾ ಇದ್ದಾರೆ. ಅಷ್ಟು ಮಾಡಬೇಕಾಗಿಲ್ಲ ಅವರು, ಯಾಕಂದ್ರೆ ಸತ್ಯತೀರ್ಥ ಹಿಂದೆ ಬರ್ತಿದ್ದಾರಲ್ಲ. ಸಮುದ್ರ ಹರಿದವರು ಒಂದು ಕ್ಷಣಕ್ಕೆ 50,000 ಯೋಜನೆ ದೂರ ಹೋಗಿ ಬಂದವರು. ಅವ್ರು ತಮ್ಮ ಫುಲ್ ಸ್ಪೀಡಲ್ಲಿ ಹೋದ್ರೆ ಗೋವಿಂದ ಸತ್ಯತೀರ್ಥರಿಗೆ, ಅದಕ್ಕೆ ಅವರು ಸ್ವಲ್ಪ ರೀಚಬಲ್ ಇರಲಿ ಅಂತೇಳಿ. ತಾಯಿ ಒಬ್ಬಳೇ ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ತಾಳೆ, ಮಗು ಬರ್ಬೇಕಾದ್ರೆ ಮೆಲ್ಲ ಹೋಗ್ತಾಳೆ, ಮಗು ಎಲ್ಲೋ ಹೋಗ್ಬಿಡುತ್ತಾವೆ ಅಲ್ಲಿ ಕೊನೆಗೆ. ಹಿಂದೆ ಮಗು ಬರಬೇಕಾದ್ರೆ ತಾಯಿ ಮೆಲ್ಲ ಫುಲ್ ಸ್ಪೀಡಲ್ಲಿ ಹೋಗೋದಿಲ್ಲ. ಆಚಾರ ಹಿಂದೆ ಮಗು ಸತ್ಯತೀರ್ಥರು ಬರ್ತಾ ಇದ್ದಾರೆ ಮೆಲ್ಲ. ಅವ್ರಿಗೆ ಗೊತ್ತು, ಇವರು ತಿಳ್ಕೊಂಡಿದ್ದಾರೆ, ನಾನು ಬರೋದು ಗೊತ್ತಿಲ್ಲ, ಗೊತ್ತಿಲ್ಲದ ಹೋಗ್ತೇನೆ ಅಂತೇಳಿ. ಆದರೆ ಆಚಾರ್ಯ ಗೊತ್ತಿದ್ದೆ ಬರಕ್ಕೆ ಅಲವ ಮಾಡ್ತಿದ್ದಾರೆ. ಕೊನೆಗೆ ಸಾಯಂಕಾಲದವರಿಗೂ ಹೊರಟರು. ಆಚಾರ್ಯ ಎಲ್ಲೋ ಧ್ರುವ ನಕ್ಷತ್ರ ಕಂಡ ಕಾಣ್ತಿದ್ದಾರೆ, ಅಷ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ಇವ್ರು ನೋಡೋದು ಇಲ್ಲೇ ಇದ್ದಾರೆ ಪಾಪ, ಹತ್ತೋದು ಇಳಿಯೋದು ಎಲ್ಲಿ ಗುರು ಪಾಪ. ಇವರು ನೋಡ್ತಾರೆ ಗುರುಗಳು, ಅಲ್ಲಿ ಸೂರ್ಯ ಮುಳುಗ್ತಿದ್ದಾನಾಗ್ಲೇ. ಅರುಣೀ ಭವತೀನೇ, ಸೂರ್ಯ ಕೆಂಪಾದ, ಆಚಾರ್ಯರು ದೂರ ಹೋಗ್ಬಿಟ್ಟಿದ್ದಾರೆ. ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಮುಂದೆ ಹೋಗ್ಲಕ್ಕೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ, ವಾಪಸ್ ಹೋಗ್ಲಕ್ಕಂತೂ ಸಾಧ್ಯನೇ ಇಲ್ಲ. ತದ್ದಿನ ಹೋಗತ ಮಾರ್ಗಮಶೇಷಂ, ಇಡೀ ಬೆಳಗ್ಗಿಂದ ಸಾಯಂಕಾಲದವರೆಗೂ ಬಂದಿದ್ದಾರೆ, ಸಿಕ್ಕಾಪಟ್ಟೆ ದೂರ ಬಂದಿದ್ದಾರೆ ಪಾಪ. ಅಂದ್ ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋಗಲ್ಲ, ಏನ್ ಮಾಡ್ಬೇಕು ಅವರು? ಕೊನೆಗೊಂದು ಉಪಾಯ ಸಿಕ್ತೇವೆ ಅವರಿಗೆ. ಆಚಾರ್ಯರು ದೂರ ಕೂಗಿದ್ರಂತೆ, ಆಚಾರ್ಯರೇ ಜೋರ ಗುರುಗಳೇ ಅಂತ ಕೂಗ್ತಾರೆ. ಆಚಾರ್ಯರು ನೋಡಿದ್ರಂತೆ ಹಿಂದಕ್ಕೆ ತಿರುಗಿದ್ರಂತೆ. ನಮಗೊಂದು ಗ್ಯಾರಂಟಿ ಆಯ್ತು, ನಾವು ವಾಯಸ್ತುತಿ ಹೇಳಿದ್ರೆ ಆಚಾರ್ಯ ಕೇಳಿಸ್ತಾರೆ ಅಂತ ಗ್ಯಾರಂಟಿ ಆಯ್ತು ಅದರಿಂದ. ಆದ್ರೆ ಹೇಳೋದಿಲ್ಲ ನಮ್ಗೆ ವಿಚಾರ ಬೇರೆ, ನಾವು ಹೇಳೋದಿಲ್ಲ ಬಿಟ್ಬಿಡಿ, ಆದ್ರೆ ಹೇಳಿದ್ರೆ ಮಾತ್ರ ಗ್ಯಾರಂಟಿ ಕೇಳಿಸ್ತದೆ. ಅಷ್ಟು ನಲ್ಲಿ ಹೇಳಿದ್ರೆ ಕೇಳಿಸ್ತಾ ಅಂತ ನಮ್ಮ ಪ್ರಶ್ನೆ. ಅಲ್ಲಿ ಕೇಳಿಸ್ತದ ಅಂದ್ರೆ, ಇಲ್ಲದ ಅಮೆರಿಕಕ್ಕೆ ಮಾತಾಡ್ತಿರಲ್ಲ, ISTE ಮಾಡ್ತಾರಲ್ಲ, ಒದರ್ತಾರೆ ಇಲ್ಲಿಂದ ಹಲೋದ್ ಮೆಲ್ಲಗಂದ್ರೆ ಹಲೋದ್ ಮೆಲ್ಲಗದ್ ಇಬ್ಬರಿಗೆ ಕೇಳಿಸ್ತಿರ್ತದೆ. ಅಷ್ಟು 10,000 ಮೈಲು ದೂರ ಮೆಲ್ಲಗ ಮಾತಾಡಿದ್ರೆ ಕೇಳಿಸುತ್ತೆ ಅಂದ್ರೆ, ಇವತ್ತು ವಿಜ್ಞಾನದ ಮ್ಯಾಜಿಕ್ ಇದು. ವಿಜ್ಞಾನ ಎಷ್ಟು ಮ್ಯಾಜಿಕ್ ಮಾಡಿರಬೇಕಾದ್ರೆ ಆಚಾರ್ಯ ಮ್ಯಾಜಿಕ್ ಹೇಗಿರಬಹುದು? ತತ್ವಜ್ಞಾನಿಗಳವರು, ದೂರಶ್ರವಣ, ದೂರದರ್ಶನ, ಈ ಟಿವಿ ಅಲ್ಲ ಮತ್ತೆ ದೂರದರ್ಶನ ಅಂದ್ರೆ, ದೂರ ತೋರಿಸಿದ್ ನೋಡೋದಲ್ಲ, ಇಷ್ಟಪಟ್ಟಿದ್ ನೋಡೋ ದೂರದರ್ಶನ, ಯೋಗ ಸಿದ್ಧಿ ಅದು ಒಂದು. ಆಚಾರ್ಯ ಕರತಲಾ ಮಲಕ ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವ ಬರೆಯೈ ರಣುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ನ ಕರೋಲ್ಲಸತ್ ಕಂದುಕ ಬಬ್ಬಿ ಭಾಂತಿ. ಅಂಥವರಿಗೆ ಯಾವ ಲೆಕ್ಕ? ಹಿಂದೆ ತಿರುಗಿದರಂತೆ, ನೋಡಿದರಂತೆ, ಅಲ್ಲಿಯಿಂದ ತಮ್ಮ ಕೈ ಹೀಗಂದ್ರಂತೆ, ಪಾಣಿನ ಹ್ಯಭಿನಯೇನ ಸುನುನ್ನಹ, ಅಷ್ಟೇ ಕೈಯಿಂದ ಹೀಗಂದ್ರಂತೆ ಅಷ್ಟೇ. ಏನ್ ಆಶ್ಚರ್ಯ, ಸರ್ರದೊಂದು ಗಾಡಿ ಬಂದಿದ್ದೆ ತಡ, ಸತ್ಯತೀರ್ಥ ಎತ್ತುತ್ತಾ ಇದೆ, ಅನಾಮತ್ ಮೇಲೆ ಕೆತ್ತುತ್ತಾ ಇದೆ, ಸರ್ರಂತ ತಂದು ಬದಿರಲ್ಲಿ ಬಿಟ್ಟುಬಿಡ್ತಂತೆ. ಈ ಕಡೆ ಎಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಇಳಿಸಿ ಮುಂದೆ ಹೋಗ್ಬಿಡ್ತಂತೆ ಆ ಕಡೆ. ಏನು ಕೈ ಆಚಾರ ಕೈ ಹೀಗಂದ್ರೆ ಸರ್ರಂತ ಹೊರಟುಬಿಡ್ತಾರೆ ಹಾಗೆ. ಮತ್ತೆ ದಪ್ಪಂತ ಬೀಳಿಲ್ಲ, ಬೆಣ್ಣೆಯನ್ನು ಬಿಡಿಸ್ಬಿಡ್ತಾನೆ, ದಪ್ಪಂತ ಬೀಳಿಸ್ಬಿಡ್ತಾನೆ ಪಾಪ. ದಬ್ಬಿರು ದಬ್ 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 ಬೀಳಿಸ್ಬಿಡ್ತಾರೆ ಎಲ್ಲರೂ ಕೂಡ. ಆಚಾರ್ಯ ಎಂದು ಬೀಳಿಸೋರಲ್ಲ, ಅವ್ರು ಏಳಿಸ್ಲಕ್ ಬಂದವರು, ಬೀಳಿಸ್ಲಕ್ ಬಂದವರು, ಬಿದ್ದವ್ರು ನೆತ್ಲಕ್ ಬಂದವರು ಅಷ್ಟೇ. ಅವ್ರು ಕನಿಷ್ಠ ಪಕ್ಷ ಅರ್ಥ ಆಗಬೇಕು, ಬೀಳಕ್ಕ ಹೋಗ್ಬೇಕು, ಕಂಡು ಕಂಡು ಬಿದ್ದು ಬರ್ತಾರಲ್ಲ, ಎಂಥ ಮೂರ್ಖರಿರಬೇಕು. ಆಚಾರ್ಯ ಕಥೆ ಕೇಳಿದಾಗ ಸತ್ಯತೀರ್ಥರು ಏನು ಮಾಡಿದ್ರು? ಆಚಾರ್ಯರು ಸರಿಯಾಗಿ ಸುಖವಾಗಿರಿಸಿದ್ರಂತೆ. ನಮಗೆ ಆಶ್ಚರ್ಯ, ಇವತ್ತೇನು ಪ್ಲೇನ್ ಕಾನ್ಸೆಪ್ಟ್ ಅದು ಒಂದು. ಈಗಾಗಲೂ ಬದರಿ ಆ ಏರಿಯಾದಲ್ಲಿ ಎಂದೂ ವಿಶ್ವ ಸತ್ಯತೀರ್ಥರದೇ ದಾಖಲೆ. ಆಚಾರ್ಯ ಓಡಿಸಿಬಿಟ್ರಲ್ಲ, ಸುರಕ್ಷಿತವಾಗಿ ಬಂದು ಹೇಳಿದ್ರಂತೆ. ಅವ್ರಿಗೆ ಎಷ್ಟು ಆನಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಶಿಷ್ಯರಿಗೆಲ್ಲ ಪರಮಾಶ್ಚರ್ಯ, ಸತ್ಯತೀರ್ಥರು ಬಂದು ಬಿಟ್ರಲ್ಲ ಅಂತ ನೋಡ್ತಿದ್ದಾರೆ. ಅವ್ರು ಹೇಳಿದ್ರಂತೆ ವಿಷಯ ಹೀಗೆ ನಡೀತು ಅಂತ ಅನುವಾದ ಶುರು ಮಾಡ್ತಾರೆ. ಎಷ್ಟು ಭಾಗ್ಯ ಅವರದು. ಆಚಾರ್ಯ ಇಷ್ಟೊತ್ತು ಯಾತಕವನ್ನು ಬರ್ಲಿಕ್ಕೆ ಬಿಟ್ಟಿದ್ರು ಅಂದ್ರೆ ತಾವ್ ಹ್ಯಾ ಹೋದ್ರು ಅಂದ್ರೆ ಶಿಷ್ಯರಿಗೆ ಹೇಳಕ್ಕೊಬ್ರು ಇರಲಿ ಅಂತ ಐ ವಿಟ್ನೆಸ್ ಒಬ್ರು ತಾವ್ ಹೇಳಿದ್ರು ಹೇಳಕ್ಕೊಬ್ರು ಬೇಕಲ್ಲ ತಾನೇ ಪಕ್ಷ ಅವ್ರು ನೋಡಿದವರಿದ್ರೆ ಅನುಕೂಲ ಆಗ್ತದೆ. ಅಜ್ಞಾನಿಗಳೆಲ್ಲ ಸರ್ವಜ್ಞರು ತಾನೆ, ಅಲ್ಲಿ ಶಿಷ್ಯರಿಗೆಲ್ಲ ಹೇಳ್ತಾ ಇದ್ದಾರೆ. ನೆನೆಸ್ಕೊಂಡಿದ್ದು ಆನಂದ ಪಟ್ಟಿದ್ದೇ ಪಟ್ಟಿದ್ದೆ ಅವರು, ಅಷ್ಟೂರ ಹೋಗಿದ್ನಲ್ಲ ಅಷ್ಟೇ ಸಾಕು, ಎಷ್ಟು ಕೃತಾರ್ಥರಾಗ್ತಾ ಇದ್ದಾರೆ. ಇದು ಬಹಳ ಪುಣ್ಯ. ಅದಕ್ಕೆ ಹೇಳ್ತಾರೆ ಸತ್ಯತೀರ್ಥರು ಆಚಾರ ಹೋದಷ್ಟು ದೂರ ಹೋಗ್ಲಿಕ್ಕಾಗಲಿಲ್ಲ, ಆದ್ರೆ ಹೋದಷ್ಟು ದೂರ ಒಳ್ಳೆ ಮೆಮೊರಬಲ್ ಆಗಿತ್ತು ಅವರಿಗೆ. ಆಚಾರ ಶಾಸ್ತ್ರ ಪೂರ್ತಿ ಅರ್ಥವಾಗದೆ ಹೋದ್ರೂ ಪರವಾಗಿಲ್ಲ, ಅರ್ಥವಾದಷ್ಟು ಬಾಯಿ ಎಂಜಾಯಬಲ್ ಆಗಿರೋದು, ಎಷ್ಟು ಅರ್ಥವಾಗ್ತದೆ ಸ್ಥೈರ್ಯ ಎಂಜಾಯಬಲ್ ಅಂತ ಹೇಳೋದಕ್ಕೆ ಸತ್ಯತೀರ್ಥರ ದೃಷ್ಟಾಂತ ಭಾರಿ ದೊಡ್ಡದು. ಅವರೆಲ್ಲ ಮಧ್ವಾಚಾರ್ಯ ಚರಿತ್ರೆ ಹೇಳ್ತಾ ಕೂತುಬಿಟ್ರಂತ. ಹಾಗೇನೆ ಆಚಾರ ಈಗ ಫುಲ್ ಸ್ಪೀಡಲ್ಲಿ ಹೊರಟಿದ್ದಾರೆ, ಉಗ್ರಾಗಿಬಿಟ್ರಲ್ಲ ಈಗ ಫುಲ್ ಸ್ಪೀಡ್. ಈಗ ಆಚಾರದ ಸ್ಪೀಡ್ ಒಂದು ನಿಜವಾದ ಸ್ಪೀಡ್ ಹೋಗ್ಕೊಂಡ್ರೆ ಈ ಭೂಮಿ ದಾಟಿ ಹೋಗ್ಬಿಡ್ತಾರ ಅವರು. ಅಲ್ಲೂ ಒಂದು ಲೋಕದಲ್ಲಿ ಇನ್ನೊಬ್ಬರು ಕೆಲವರು ಇದ್ದಾರೆ, ಪಶ್ಚಾತ್ತಾಪ ಕಲಿ ಮುಖ್ಯಾನಂ ಹನುಮಂತೇವರು ಹೇಳ್ತಾರಲ್ಲ ಆ ತರಹ. ಅಲ್ಲಿ ದೈತ್ಯರು ಬೇರೆ ಇರ್ತಾರೆ, ಅವರಿಗೂ ಕೂಡ ಕಾಣದೇ ಇದ್ದವರಿಗೂ ಕೂಡ ಒಂದು ಹೆಚ್ಚು ವಿಡಂಬನೆ ಮಾಡಲಿಕ್ಕೆ ಹೊರಟರಂತೆ. ನಾರಾಯಣಾಶ್ರಮವನ್ನು ವ್ಯಾಸಾಶ್ರಮವನ್ನು ತಲುಪ್ತಾ ಇದ್ದಾರೆ. ಅಲ್ಲಿ ಹೇಳಿದ್ ನೋಡಿದರಂತೆ ಅಥ ಹೈಮವತೆ ತಟ ಅಂತಾರೆ ಬದರಿ ಷಂಡ ಮಂಡಿತೆ, ಅದು ಮುಂದೆ ಏಳನೇ ಅಧ್ಯಾಯ ಶುರು ಮಾಡ್ತಾ ಇದ್ದಾರೆ. ಹಿಮಾಲಯವನ್ನು ನೋಡುತ್ತಾ ಆಚಾರ್ಯರು ಅಸ್ಮರಂ ಉರರಿಪುಂ ನಾರಾಯಣನ ಸ್ಮರಣೆ ಮಾಡಿಕೊಂಡಂತೆ. ಹಿಮಾಲಯ ಪರ್ವತ, ಅದು ಹಿಮಾಲಯ ಪರ್ವತ ಅಲ್ಲ, ಪರ್ವತ ಶ್ರೇಣಿಯದು 1500 ಮೈಲ್ ಉದ್ದ ಲೆಕ್ಕ ಹಾಕಿ ನೋಡೋಣ. ಅದು ಅಡ್ಡ ಇಟ್ಟು ಬಿಟ್ಟರೆ ನಮಗೆ ಅಲ್ಲಿಂದ ಕನ್ಯಾಕುಮಾರಿಗೂ ಬರ್ತದೆ, ಅದು ಹಿಮಾಲಯರ ಹೀಗೆ ತಿರುಗಿಸಿಬಿಟ್ರೆ ನಮಗೆ ಅಲ್ಲಿಂದ ಇಲ್ಲಿವರೆಗೂ ಬರ್ತದೆ. ಅಂತ ದೊಡ್ಡ ಪರ್ವ ಉದ್ದ ಪರ್ವತ ಶ್ರೇಣಿಯದು ಅಗಲ ಕೆಲವು ಕಡೆ 200 ಕಿಲೋಮೀಟರ್ 300 ಕಿಲೋಮೀಟರ್ ಇಷ್ಟು ಅಗಲ ಅದು. ಅದು ಇಡೀ ದೇಶದಷ್ಟಿದೆ ಹೆಚ್ಚು ಕಡಿಮೆ ಹಿಮಾಲಯ ಪರ್ವತ ಶ್ರೇಣಿಯದು. ಯಾಕಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ಆ ಕಡೆಯ ತೀರ, ಈ ಕಡೆಯಿಂದ ಹೊರಟಲ್ಲ ಆ ಕಡೆಗೆ. ಅದಕ್ಕೆ ಹೈಮವತೆ ತಟಾಂತರೆ ಬದರೀ ಷಂಡ ವಿಶೇಷ ಮಂಡಿತಂ ಗದರ್ಶ ಪರಮಾಶ್ರಮಂ, ಒಳ್ಳೆ ವೇದವ್ಯಾಸರ ಆಶ್ರಮವನ್ನು ಕಾಣ್ತಾ ಇದ್ದಾರಂತೆ. ಅಲ್ಲಿ ವೇದವ್ಯಾಸರ ಶಿಷ್ಯರು ಬೇಕಾಶ್ರ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಮಹಾಮುನಿಗಳವರೆಲ್ಲ ಕೂಡ ಆಚಾರ ಬರೋದನ್ನು ನೋಡ್ತಾ ಇದ್ದಾರೆ. ಅವರಿಗೆ ಅಷ್ಟು ಯಾರೋ ಬರ್ತಾ ಇದ್ದಾರಲ್ಲ ಅಂತ ಯೋಚನೆ ಶುರು ಮಾಡಿದರು. ಯಾರೋ ಬರ್ತಾ, ಇಲ್ಲಿ ಬೇರೆಯವರು ಬರೋ ಚಾನ್ಸಸ್ಸೇ ಇಲ್ಲ ಅಲ್ಲಿಗೆಲ್ಲ ಕೂಡ. ವಿ ಐ ಪಿ ಮೀಟಿಂಗ್ ಅಲ್ಲಿ ಇದಕ್ಕೆ ಅವ್ನು ಹುಡ್ಲಕ್ಕೆ ಬರ್ತದ ಸಾಧ್ಯ ಇಲ್ಲ. ಯಾರು ಬರ್ತಾ ಇದ್ದಾರೆ ಇವರು? ಉಳಿದವರಂತೂ ಬರೋ ಸಂಭವ ಇಲ್ಲ ಇಲ್ಲಿಗೆ, ಯಾರು ಬರ್ತಾ ಇರಬೇಕು ಅನ್ಕೊಂಡ್ರಂತೆ. ಅವ್ರ ತೇಜಸ್ವಿಗಳು ಅನ್ಕೋತಾರೆ ಇವರು ಸೂರ್ಯ ಇರಬೇಕು ಇಲ್ಲ ಚಂದ್ರ ಇರಬೇಕು, ಉಳಿದವರೆಲ್ಲ ಸಾಧ್ಯ ಇಲ್ಲ ಅಂತ ತೇಜಸ್ತಿದೆ ಅವರಿಗೆ. ಅಪಿ ಅದು ಸೂರ್ಯನಿಂದ ಮೀರಿಸಿಬಿಟ್ಟಿದ್ದಾರೆ, ಅಪಿ ತಿಳುವಕ್ಕೆ ಕೇಳಿದ್ದೇವೆ. ಚಂದ್ರನ ಕಾಂತಿಗಿಂತ ದೊಡ್ಡದು, ಆದರೆ ಸೂರ್ಯನಲ್ಲ ಅಂತ ತಿಳ್ಕೊಂಡ್ರು. ಇವ್ರು ಸೂರ್ಯನಲ್ಲ, ಯಾತಕ್ಕೆ? ಸೂರ್ಯನ ತೇಜಸ್ಸು ಕಣ್ಣು ಕುಕ್ಕುತ್ತೆ, ಇವರು ಕಣ್ಣು ಕುಕ್ತಾ ಇಲ್ಲ. ಆದ್ರಿಂದ ಸ್ವಯಂ ಏಕಾಂತಕರೋ ದಿವಾಕರಹ, ಸೂರ್ಯ ತೇಜಸ್ಸು ಕಣ್ಣು ಕುಕ್ಕುತ್ತೆ, ತೇಜಸ್ ತುಂಬಾ ಜಾಸ್ತಿ ಇದೆ, ಕಣ್ಣು ಕುಕ್ತಾ ಇಲ್ಲ, ಸೂರ್ಯ ಅಲ್ಲ. ಇನ್ನ ಚಂದ್ರ ಅಲ್ಲ ಇವರು, ಯಾತಕ್ಕೆ ಅಂತ ಕೇಳಿದರೆ ಚಂದ್ರನದು ಭಾರಿ ಶೀತ ತಂಪು, ಇವ್ರು ಹಾಗೂ ಇಲ್ಲ. ಚಂದ್ರನಿಗಿಂತ ಜಾಸ್ತಿ ಇದೆ ಆರಾಮವಾಗಿದೆ, ಸೂರ್ಯನಿಗಿಂತ ಜಾಸ್ತಿ ಇದೆ ಆರಾಮವಾಗಿದೆ. ಸೊ ಸೂರ್ಯನೂ ಅಲ್ಲ ಚಂದ್ರನೂ ಅಲ್ಲ. ಆಚಾರ್ಯರನ್ನ ಹೇಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಇನ್ನು ಮುಂದೆ ಹೋದ್ರಂತೆ ಆಗ ಅನ್ಕೊಂಡ್ರಂತೆ, ಓಹೋ ಹತ್ತತ್ರ ಬಂದ ಇನ್ನೂ ಗೊತ್ತಾಯ್ತು, ಏನು ದ್ವಾತ್ರಿಂಶ ಲಕ್ಷಣಗಳು ಕಾಣಿಸ್ತಾ ಇದ್ದಾರೆ ದೇಹದೊಳಗೆ, ಅಂತ ಲಕ್ಷಣ ಬರೆದ ದೇಹ ಮತ್ತೊಂದನ್ನು ನೋಡೇ ಇಲ್ಲ ಅವರು, ಏನು ಆಶ್ಚರ್ಯ. ಆದ್ರಿಂದ ಇಬ್ಬರಲ್ಲಿ ಒಬ್ಬರಾಗಿರ್ಬೇಕಷ್ಟೇ, ಇನ್ಯಾರು ಆಗ ಸಂಭವ ಇಲ್ಲ. ಯಾರು? ಸ್ವಯಂ ಚತುರಃ ಚತುರಾನನ ಸ್ವಯಂ ಪವನೋವಾ ವೃತಿ ರೂಪ ಅವರಜನ್, ಇಲ್ಲ ಬ್ರಹ್ಮದೇವರಾಗಿರಬೇಕು ಇಲ್ಲ ವಾಯುದೇವರಾಗಿರಬೇಕು, ಇನ್ಯಾರು ಆಗ ಸಂಭವನೇ ಇಲ್ಲ. ಸನ್ಯಾಸಿ ವೇಷದಲ್ಲಿ ಅವ್ರು ಬಂದಿರಬೇಕಷ್ಟೇ ಅನ್ಕೊಂಡ್ರು. ಆಮೇಲೆ ತೀರ್ಮಾನ ಮಾಡಿದರು ಇವರು ವಾಯುದೇವರೇ ಆಗಿದ್ದಾರೆ. ಯಾಕೆ ಅಂದ್ರೆ ಬಂದವರು ಅವತಾರ ಇಲ್ಲ, ಒಂದೊಂದು ಲಾಂತರ ಸಿಗ್ತಾ ಹೋಯ್ತು ಅವರಿಗೆ, ಅದು ವಾಯುದೇವರೇ ಆಗಿರಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ನೋಡಿದವರಿಗೆ ಮಧ್ವಾಚಾರ್ಯ ಸಾಕ್ಷಾತ್ ವಾಯುದೇವರು ಅಂತ ಗೊತ್ತಾಗ ಅವರ ದೇಹ ಇತ್ತು. ಇಂಥ ದೇಹ ಸೌಂದರ್ಯ ಯಾವ ಮತಾಚಾರಲ್ಲಿ ಬಂದಿದೆ ಯೋಚನೆ ಮಾಡಿ. ಯಾರಲ್ಲೂ ಇದನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ಶಾಸ್ತ್ರನೇ ಬಿಟ್ಟು ಹೋಗಿದೆ ಇವತ್ತಿನ ದಿವಸ. ಯಾಕೆ ಬಿಟ್ಟು ಹೋಯ್ತು ಗೊತ್ತಾ? ಒಬ್ರು ಇಲ್ಲಾಂದ್ರೆ ಇಟ್ಕೊಂಡು ಏನ್ ಮಾಡೋದು ಅಂತ ಹಾಗಾಯ್ತು ಅಷ್ಟೇ. ಕೊನೆಗೆ ಎಕ್ಸಾಂಪಲ್ ಇಲ್ದಾಗ ಹೋಗ್ಬಿಡ್ತು. ಆಚಾರ ಇಲ್ದ ಹೋಗಿದ್ರೆ ಶಾಸ್ತ್ರ ಔಟ್ಡೇಟೆಡ್ ಆಗ್ತಾ ಇತ್ತು. ಆಚಾರ್ಯರು ಅತ್ಯಂತ ಮುಂದೆ ಬರುತ್ತಾರೆ ವಾಯುಸ್ತುತಿಯಲ್ಲಿ. ಉದ್ಯಂ ಮಂದಸ್ಮಿತ ಸ್ತ್ರೀ ಮೃದು ಮಧುಮಧುರಾಲಾಪ ಪೀಯೂಷ ಧಾರಾ ಪುರಾ ಸೇತೋಪ ಶಾಂತಾ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಅಂತರಕ್ಷೇ ಸುಂದರಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ ವಕ್ರೇಂದು ಬಿಂಬಂ ದುರಿತ ಮುದುದಿತಂ ನಿತ್ಯದಾಹಂ ಕದಾನು. ತಿಳ್ಕೊಂಡಿದ್ದಾಚಾರ ಹೇಳ್ತಾರೆ, ಎಂಥ ಸುಂದರವಾದ ಮುಖ ನಿಮ್ಮದು, ಅತ್ಯದ್ಭುತವಾದ ದೇಹ, ಸದಾನ ನೋಡ್ತಾನೇ ಇರಬೇಕಲ್ಲ ಅಂತ ಅನ್ಕೊಂಡ್ರಂತ. ಅಂತೂ ವಾಯುದೇವರು ತೀರ್ಮಾನ ಮಾಡಿದ್ರು. ಆಚಾರ್ಯ ಹತ್ರ ಬಂದ್ರು, ಒಳ್ಳೆ ಕಾವ್ಯ ಸುಮಧ್ವ ವಿಜಯ. ಇಲ್ಲಿಯ ಮಾತುಗಳು ಎಷ್ಟೋ ಮಾತು ನೋಡಿದಾಗ ಭೀಮಸೇನ ಸೌಗಂಧಿಕ ತರಲಿಕ್ಕೆ ಅಂತ ಹೊರಟಾಗ ಸಿದ್ಧರು ವಿದ್ಯಾಧರರು ನೋಡಿ ಅಂದ್ಕೊಂಡ್ರಂತೆ, ಅದನ್ನು ಸೇರಿಸ್ತಾ ಇದ್ದರು. ಕನಕಾತುಲ ತಾಲ ಸನ್ನಿಭ ವಿಮಲಾಕ್ಷೋ ಕಮಲೇಂದು ಸನ್ಮುಖ, ಎಲ್ಲ ಮಾತುಗಳು ಅಲ್ಲಿ ಬರುತ್ತೆ ಮಹಾಭಾರತದಲ್ಲಿ. ಆಗ ನಮಗೆ ಅರ್ಥ ಆಗ್ತದೆ. ಅಲ್ಲಿ ದೇವನನ್ನು ನೋಡಿ ಅವರು ಅಂದ್ಕೊಂಡ್ರು, ಆಚಾರ್ಯರು ಇವರು ಅಂದ್ಕೊಂಡ್ರು. ಕೆಲವು ಪ್ರಶ್ನೆಗೆ ಉತ್ತರ ಇದು, ನಾನೊಬ್ಬ ಜೊತೆ ಹೋಗಿದ್ರ ನೋಡ್ಲಿಕ್ಕೆ ಅಂತ ಕೇಳಿದ್ರು ಉತ್ತರ ಇದು ಒಂದು. ಅಲ್ಲಿ ತಲ್ಲ ನೋಡಿ ಹೇಳ್ತಾ ಇದ್ದಾರೆ ಅಷ್ಟೇ, ಸರಿಯಾಗಿ ಬಂದು ಸತ್ಯತೀರ್ಥ ಹೇಳಿದ ಬೇರೆ ಇದು ಎಲ್ಲ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದಾರೆ. ಮುಂದೆ ಬಂದ್ರಂತೆ ವೇದವ್ಯಾಸರು ನೋಡ್ತಾರೆ ಆಚಾರ್ಯರು, ಶಿಷ್ಯರು ಗೊತ್ತಿಲ್ಲದೆ ಎದ್ದು ನಿಂತ್ಕೊಂಡು ಆಗಿತ್ತು ಆಚಾರ ಬರ್ತಾರೆ. ಸೂರ್ಯ ಹೊಡೆತ ಕಣ್ಣು ಮುಚ್ಕೊಂಡ್ಬಿಡ್ತೇವಲ್ಲ ಹಾಗೆ, ದೊಡ್ಡವರು ಸಿಂಹ ಬಂದಲ್ಲ ಸುಮ್ಮನೆ ಕೂಡಿ ಯಾರು ಕೊಡ್ತಾರ, ಸಿಂಹ ಬಂದಿದ್ರೆ ಯಾರು ಯೋಚನೆ ಮಾಡಬೇಡಿ ಕಾಮ ಕೂತೀರಿ ಅಂದ್ರೆ ಒಬ್ಬನು ನಾಪತ್ತೆ ಓಡೋಗ್ಬಿಡ್ತಾರೆ. ಇವತ್ತು ಆಚಾರ್ಯರು ಬಂದಾಗ ಕೇಳಬೇಕು ಎಲ್ಲ ಎದ್ದು ನಿಂತ್ಕೊಂಡಿರುತ್ತೆ ಹಾಗೇನೆ. ಆ ಕ್ಷಣಕ್ಕೆ ವೇದವ್ಯಾಸರು ನೋಡ್ತಾರೆ ಆಚಾರ್ಯರು, ಒಂದು ಪೀಠ ಮೇಲೆ ವೃಕ್ಷ ಅದರಲ್ಲಿ ಕೂತಿದ್ದಾರೆ. ಮಧ್ವೇದ ತುಂಬಾ ವರ್ಣನೆ ಮಾಡ್ತಾರೆ, ಪೀಠ ಹೇಗಿತ್ತು, ಆ ಮರ ಹೇಗಿತ್ತು, ವೇದವ್ಯಾಸರು ಹೇಗೆ ಕೂತಿದ್ರು, ಅವರ ಅವತಾರದ ವೈಭವ ಏನು, ಆಪಾದ ಮೌಲ್ಯ ಪರ್ಯಂತ ಹೇಗಿದ್ದಾರೆ ವೇದವ್ಯಾಸ ದೇವರು. ವೇದವ್ಯಾಸ ರಮ್ಯವಾದ ಚಿತ್ರಣ ಆದವನು. ವೇದವ್ಯಾಸ ಮೂರ್ತಿಯನ್ನು ನೋಡಬೇಕು ಅಂತಿದ್ರೆ ವರ್ಣನೆಗಳನ್ನು ನೋಡಬೇಕು. ಅದಿಷ್ಟು ವರ್ಣನೆ ಮಾಡ್ತಾರೆ, ಅವೆಲ್ಲ ಹೇಳ್ತಾ ಹೋದ್ರೆ 15 ದಿವಸ ಆರು ಸುಮಧ್ವೇಜ ಮುಗಿಯೋದಿಲ್ಲ, ನಾಡಿದ್ದೇ ಮುಗಿಬೇಕು. ಈ ಮಧ್ಯೆ ಇನ್ನು ಆಚಾರ್ಯ ಎಲ್ಲೋ ಇದ್ದಾರೆ, ಅಷ್ಟು ಬದರಿ ಅಷ್ಟು ದೂರ ಇದ್ದಾರಲ್ಲ, ನಮಗೂ ಅಷ್ಟೇ ದೂರ ಇದ್ದಾರೆ ಈಗ, ಆದಷ್ಟು ಬೇಗ ಬರಬೇಕು ಅವರಾದ್ರಿಂದ ಅದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲ ಚಿಂತನೆ ಮಾಡ್ತಾ ಇದ್ದಾರೆ, ವೇದವ್ಯಾಸರ ಅವತಾರ ಹೇಗಾಯ್ತು, ಯಾಕಾಯ್ತು, ಎಲ್ಲಿ ಆಯ್ತು, ವೈಶಿಷ್ಟ್ಯ ಏನು, ಏನೇನು ಕಾರ್ಯ ಮಾಡಿದ್ರು, ಶಿಷ್ಯರು ಯಾರು, ಅಪಾದ ಮೌಲ್ಯ ಪರ್ಯಂತ ಹೇಗೆ ಇದೆ, ಎಲ್ಲ ವರ್ಣನೆ ಮಾಡ್ತಾರೆ. ಅಲ್ಲೇ ವೇದವ್ಯಾಸರ ತನೂದರ ತೆಳ್ಳಗಾಗಿರ್ತಕ್ಕಂಥ ಉದರ ತ್ರಿವಳಿಗಳು, ಬಟ್ಟೆ ಮೇಲೆ ಮೂಡಿಗೆರೆ, ಹಣೆ ಮೇಲೆ ಮೂಡಿಗೆರೆ ಮತ್ತು ಕಂಠದ ಮೇಲೆ ಮೂಡಿಗೆರೆ, ಈ ಮೂರಿಗೆರೆ ಈ ರೀತಿ ಇದ್ರೆ ಒಂದೊಂದು ಕಡೆ ಇದ್ರೂ ಶ್ರೇಷ್ಠ. ಮೂರು ಕಡೆ ಇರೋದು ಅಂದ್ರೆ ಕೇವಲ ಹರಿವಾಯುಗಳಿಗೆ ಹೊರತು ಬೇರೆಯವರಿಗೆ ಇರೋದಿಲ್ಲ. ಅಷ್ಟು ವಿಚಿತ್ರವಾದಂತಹ ದೇಹ, ಹೊಟ್ಟೆ ಮೇಲೆ ಮೂರಿಗೆರೆ ಇರಬೇಕು, ಕಂಠದ ಮೇಲೆ ಮೂರು, ಹಣೆ ಮೇಲೆ ಮೂರು, ಅವು ನ್ಯಾಚುರಲ್ ಆಗಿರಬೇಕು. ಮತ್ತೆ ನಾವು ಹಚ್ಚಿಕೊಂಡ್ರೆ ಮೂರು ಆಗಬಾರದು, ಮತ್ತೆ ನ್ಯಾಚುರಲ್ ಆಗಿ ಮೂರು ಇದ್ದು ಬಿಟ್ರೆ ಅದು ತಾತ್ರಿಂಸ ಲಕ್ಷಣಗಳು ಸೇರ್ತಕ್ಕಂಥದ್ದು ಅಪೂರ್ವವಾದಂತಹ ಲಕ್ಷಣ ಶಾಸ್ತ್ರದ್ದು, ಅದನ್ನೆಲ್ಲ ನೋಡ್ತಾ ಇದ್ದಾರಂತೆ. ಆಗ ಅವರು ಮಾತಾಡ್ತಾರೆ, ತುಳಸಿ ಇಟ್ಕೊಂಡಿದ್ದಾರೆ ವೇದವ್ಯಾಸರು, ಕಿವಿಯಲ್ಲಿ ತುಳಸಿ ಇಟ್ಕೊಂಡಿದ್ದಾರೆ, ನಿತ್ಯ ತುಳಸಿ ಕಿವಿಯಲ್ಲಿ ಇಟ್ಕೊಳ್ಬೇಕು ಅಂತ ಪದ್ಧತಿ. ನೋಡಿದ್ರಂತೆ ಅದನ್ನು ನಾನು ಪಡೆದು ವರ್ಣನೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ, ತುಳಸಿ ಕಿವಿಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ತುಳಸಿ ಕಿವಿ ಹತ್ರ ಯಾರೋ ಮಾತಾಡ್ತಾ ಇದೆ ಅಂತ ಅರ್ಥ ಅಂತ ಅನಿಸ್ತದೆ. ಸುಮ್ ಸುಮ್ ಯಾರೋ ಕೂತು ಕಿವಿ ಹತ್ರ ಹೋಗ್ಬಿಡಿ ಅವ್ರು ಗುಟ್ಟು ಹೇಳಿದ್ರು ಅಂತ ಅರ್ಥ. ಅದು ಹೇಳಿ ಬಿಡ್ಲಿ, ಆ ತರ ಅರ್ಥ ಶುರುವಾಗ್ಬಿಡುತ್ತಾಗಲಿ. ಏನೋ ತುಳಸಿ ಮಾತಾಡ್ತಾ ಇದೆ, ತುಳಸಿ ಮಂತ್ರಯತೀವ ಲಾಲಿತ, ಏನ್ ಮಾಡ್ತಿದೆ ತುಳಸಿ ಗೊತ್ತೇನು, ವೇದವ್ಯಾಸದೇವರು ಭಾರಿ ದೊಡ್ಡವರು ನೀವು, ನನ್ನ ಕಂದ್ರೆ ಹೊಟ್ಟೆ ಕಿಚ್ಚು ಜನಗಳಿಗೆಲ್ಲ, ಆ ಕಮಲ ಪುಷ್ಪ ಇವೆಲ್ಲ ಇವೆಯಲ್ಲ, ನಾವು ಹೂವುಗಳು, ನಮಗಿಲ್ಲದ ಸ್ಥಾನ ತುಳಸಿ ಕೊಟ್ಬಿಟ್ಟಿದ್ದಾರೆ ದೇವರು. ಅದು ಹೂವಲ್ಲ, ಮರ ಅಲ್ಲ, ಏನೂ ಅಲ್ಲ, ಬರೀ ಹಸಿರು ಎಲೆ ಗಿಡ ಅದು ಒಂದು, ಎಷ್ಟು ಸ್ಥಾನ ಕೊಟ್ಟಿದ್ದಾರೆ ಅಂತ ಮಾತ್ಸರ್ಯ ಅವಕ್ಕೆ. ಅವೇನಾರು ಬಂದು ಇಲ್ಲಿ ಕೂತ್ಬಿಟ್ರೆ ಮತ್ತೆ ಕಿವಿ ಮೇಲೆ, ವೇದವ್ಯಾಸ ದೇವರೇ ದಯವಿಟ್ಟು ಇನ್ನೊಬ್ಬರಿಗೆ ಜಾಗ ಕೊಡಬೇಡಿ, ನನ್ನ ಪರ್ಮನೆಂಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆಯೋನ್ನ ಇಟ್ಕೊಂಡಿದ್ರಂತ. ತುಳಸಿ ಮಂತ್ರಯತೀವ ಲಾಲಿತ, ತುಳಸಿಯ ಸ್ಥಾನ ಭಾರಿ ದೊಡ್ಡದು ಅಂತ ಹೇಳ್ತಾ ವರ್ಣನೆ ಮಾಡ್ತಾರೆ. ಮುಂದೆ ವೇದವ್ಯಾಸದೇವರ ಬಗ್ಗೆ ಹೇಳ್ತಾ ಆಚಾರ ಹತ್ರ ಬಂದ್ರಂತೆ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ, ವೇದವ್ಯಾಸನ ನೋಡಿದ್ರಂತೆ, ಹತ್ರ ಬಂದ್ರಂತೆ, ಎತ್ಕೊಂಡ್ರಂತೆ, ಆಲಿಂಗನವನ್ನು ಮಾಡಿಕೊಂಡ್ರಂತೆ. ಆಲಿಂಗನ ಹೇಗಿತ್ತು ಅಂತ ಹೇಳ್ತಾರೆ, ಬಾರಿ ಸುಲಭ ದುಷ್ಟ ಅಂತ ಹೇಳೋದಕ್ಕೆ ಬರೋದಿಲ್ಲ, ಒಂದು ರೀತಿ ಹೇಳೋದಕ್ಕೆ ಬರ್ತದೆ. ವ್ಯಾಸವಧ್ವರ ಆಲಿಂಗನ ಹೇಗಿತ್ತು ಅಂದ್ರೆ ಕೃಷ್ಣ ಭೀಮರ ಆಲಿಂಗನದಂತೆ ಇತ್ತು. ಇಂದಾ ದುಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ. ಆ ಕೃಷ್ಣ ವೇದವ್ಯಾಸ ದೇವರು ಭೀಮನ ಮಧ್ವಾಚಾರ್ಯರು, ರಾಮ ಹನುಮಂತರ ಆಲಿಂಗನಂತೆ ಇತ್ತು, ಹೊತ್ತು ಇನ್ನೊಬ್ರು ಕೊಡ್ಲಿಕ್ಕೆ ಬರೋದಿಲ್ಲ. ಹೇಗಿದ್ದಾರೆ ಇವರು, ಹರಿ ಅಂತ ಇನ್ನೊಬ್ಬ ದೇವರಿಲ್ಲ, ವಾಯುದೇವ ಅಂತ ಮತ್ತೊಬ್ಬರು ಗುರುಗಳಿಲ್ಲ, ಅವರಿಬ್ಬರ ಗಾಢವಾದ ಆಲಿಂಗನ ಅತ್ಯದ್ಭುತವಾದ ಆಲಿಂಗನವಾಗಿತ್ತು. ವೇದವ್ಯಾಸ ದೇವರು ಆಮೇಲೆ ಅವರನ್ನು ಕೂಡಿಸಿದರಂತೆ, ಆಚಾರ ತಾವು ಕೂತರಂತೆ, ಆಚಾರನ್ನು ಕೂಡಿಸಿದರಂತೆ. ಆಗ ಆಚಾರ್ಯರು ನೋಡಿದರಂತೆ, ಶಿಷ್ಯರನ್ನೆಲ್ಲ ನೋಡಿದರಂತೆ, ಅವರನ್ನ ಅಷ್ಟೊತ್ತು ಅಂದ್ಕೋತಾ ಇದ್ರಂತ ಅವರು, ಇವರು ಶುಕಾಚಾರ್ಯಗಿಂತ ದೊಡ್ಡವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟರು. ಶುಕಾಚಾರ್ಯಗಿಂತ ದೊಡ್ಡವರು, ಶುಕಾಚಾರ್ಯ ವೇದವ್ಯಾಸರ ಮಕ್ಕಳು. ಯಾಕೆಂದ್ರೆ ಶುಕೋಪಿ, ಶುಕಾಚಾರ್ಯರು ಕೂಡ ಇಲ್ಲಿ ಎಷ್ಟೋ ಸತ್ ಬಂದಿದ್ದಾರೆ, ನೋಡಿದ್ದೇವೆ. ವೇದವ್ಯಾಸರು ಅವರನ್ನು ಹೀಗೆ ನೋಡಿಲ್ಲ, ಇಷ್ಟು ಪ್ರೀತಿಯಿಂದ ನೋಡಿಲ್ಲ ಅಂದ ಮೇಲೆ ಇವರು ಶುಕಾಚಾರ್ಯಗಿಂತ ದೊಡ್ಡವರು. ಹೌದು, ಅವರು ಶುಕಾಚಾರ್ಯರು, ಸುಖಾಚಾರ್ಯರು ಅಷ್ಟೇ ವ್ಯತ್ಯಾಸ. ಸುಖ ತೀರ್ಥರು, ಆನಂದ ತೀರ್ಥರಾದ್ದರಿಂದ ಅವರಿಂತ ಭಾರಿ ದೊಡ್ಡವರು ತಂದ್ಕೊಂಡೋಗ್ಬಿಟ್ರು ಅಂತ. ವೇದವ್ಯಾಸರು ಆಚಾರನ ಕೂಡಿ ಅಂದ್ರಂತೆ, ಆಚಾರ ಕೂಡೋದಕ್ಕಿಂತ ಮುಂಚೆ ಅವನ್ನೆಲ್ಲ ನೋಡ್ತಾರೆ ಶಿಷ್ಯರನ್ನೆಲ್ಲ, ನೀವು ಕೂಡಿ ಅಂತ ಸೊನ್ನೆ ಮಾಡಿ ತಾವು ಕೂತರಂತೆ. ಆಚಾರ್ಯರು ಅದು ಸೌಜನ್ಯ, ಅದು ಸದಾ ಮರ್ಯಾದೆ, ಅದನ್ನು ಕೂಡಿಸಿ ತಾವು ಕೂತರಂತೆ. ಏನು ವರ್ಣನೆ ಮಾಡಬೇಕಾದ್ರೆ ಇಬ್ಬರನ್ನು ಕೂಡ, ಸಜ್ಞಾನಾಯ ವಿಜ್ಞಾನ ಆನಂದ ವಿಜ್ಞಾನ ಮೂರ್ತಿ, ಅವರು ಜ್ಞಾನಮೂರ್ತಿ ಆನಂದಮೂರ್ತಿ. ಆಚಾರ್ಯರು ಪೂರ್ಣ ಪ್ರಜ್ಞರು, ಜ್ಞಾನಮೂರ್ತಿ ಅವರು, ಒಂದೇ ಒಂದೇ ಸದಾನಂದ ಆನಂದಮೂರ್ತಿ ಅವರಿಬ್ಬರು ಕೂಡ. ಜಾಗ್ಯವಲ್ಲೇತೇ ವಿಷ್ಣು ವಾಯುಷ್ಮ ದೇವು ವೇದವ್ಯಾಸ ಆನಂದ ತೀರ್ಥಾಭಿಧಾನವು, ಅವರಿಬ್ಬರು ಅಲ್ಲಿದ್ದಾರೆ. ಆಚಾರ್ಯ ಏನು ಮಾಡಿದರಂತೆ, ವೇದವ್ಯಾಸರನ್ನು ಓದ್ಲಿಕ್ಕೆ ಕೂತರಂತೆ. ಆಮೇಲೆ ನಮಗೆ ಆಶ್ಚರ್ಯನೇ ಆಶ್ಚರ್ಯ, ನಾವು ಓದಿದ್ದಾಗಿದೆ ತಿಳ್ಕೊಂಡ್ಬಿಟ್ಟಿದ್ದೇವೆ ಆಗ್ಲೇನೆ, ನಾವು ಓದೇ ಇಲ್ಲ, ಓದಿದ್ದಾಗಿದೆ ತಿಳ್ಕೊಂಡಾಗ್ಬಿಟ್ಟಿದ್ದೇವೆ ಆಗ್ಲೇನೆ. ಆಚಾರ್ಯ ಓದ್ಲಿಕ್ಕೆ ಕೂತರಂತೆ, ಶಾಸ್ತ್ರ ಎಷ್ಟು ದೊಡ್ಡದು ಅಂತ ತೋರಿಸ್ತಾ ಇದ್ದಾರೆ. ಜ್ಞಾನಕ್ಕೆ ಕೊನೆ ಇಲ್ಲ, ಶಾಸ್ತ್ರಾಧ್ಯಯನ ಅಂದ್ರೆ ಅದು ಕೊನೆ ಮೊದಲಿದ್ದು. ಮೋಕ್ಷದಲ್ಲೂ ಕೂಡ ಪಿಬತ ಭಾಗವತಂ ರಸಮಾಲಯಂ ಅಂದ್ರೆ ಇವತ್ತು ನಾನು ಓದಿ ಮುಗಿಸಿದ್ದೇನೆ ಅಂತ ಅನ್ಕೊಂಡ್ರೆ ಅವನಂತ ದಡ್ಡ ಮತ್ತೊಬ್ಬನಿಲ್ಲ ಅಂತ ಹೇಳಿದ್ದಾರೆ ಆಚಾರ್ಯರು. ವೇದವ್ಯಾಸರ ಬಂದು ಓದ್ಲಕ್ಕೆ ಕೂತರು, ಅವ್ರು ಹೇಳ್ತಾ ಕೂತರು, ಕೇಳ್ತಾ ಕೂತರು. ನಮಗೆ ಆಶ್ಚರ್ಯ, ಅವರು ಸರ್ವಜ್ಞರು, ಪೂರ್ಣ ಬೇಡುವ, ಅವ್ರು ಏನ್ ಹೇಳ್ಬೇಕು, ಏನ್ ಕೇಳಬೇಕು, ಮತ್ತೆ ಸುಮ್ಮನೆ ನಾಟಕ ಮಾಡಿದ್ರು ಇಲ್ಲ, ವೇದವ್ಯಾಸ ಹೇಳಿದ್ರು ವೇಸ್ಟ್ ಅಂತ ಆಗ್ತದೆ, ಇಲ್ಲ ಗೊತ್ತಿಲ್ಲದ ಕೇಳಿದ್ರು ಆಚಾರ್ಯರು ದಡ್ರು ಅಂತ ಆಗ್ತದೆ. ಪೂರ್ಣ ಪ್ರಜ್ಞರು ಒಪ್ಕೊಂಡ ಮೇಲೆ ಹೊಸ ಹೇಳಾಗಿಲ್ಲ, ಸರ್ವಜ್ಞರು ಅಂತ ಗೊತ್ತು ಸುಮ್ ಸುಮ್ಮನೆ ಹೇಳಾಗಿಲ್ಲ. ಏನ್ ಮಾಡ್ಬೇಕೀಗ, ಅವ್ರು ದೃಷ್ಟಾಂತ ಕೊಡ್ತಾರೆ. ಹೌದು ಆಚಾರ್ಯ, ಎಲ್ಲ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ವೇದವ್ಯಾಸ ಹೇಳಿದ್ದಕ್ಕೆ ಅರ್ಥ ಆಯ್ತು, ಹೌದು ಇನ್ನೂ ಅರ್ಥ ಆಯ್ತು. ಎಲ್ಲ ಗೊತ್ತಿತ್ತು ಅಂತೀರಿ, ಇನ್ನೂ ಬಂತು ಅಂತೀರಿ, ಏನು ಗೊತ್ತನೇ ಆಗೋದಿಲ್ಲ ಅಂತ ಕೇಳಿದರೆ ಒಂದು ದೃಷ್ಟಾಂತ ಕೊಡ್ತೇವೆ ಅಂತ ಹೇಳಿಬಿಡ್ತಾರೆ. ದ್ವಾರಕಾ ಪಟ್ಟಣ ಇದೆ, ದ್ವಾರಕ್ಕೇನು ಕೃಷ್ಣ ನಿರ್ಮಾಣ ಮಾಡಿಸ್ತಾನೆ. ಎಂಥ ಪಟ್ಟಣ ಅಂದ್ರೆ ಪರಿಪೂರ್ಣವಾದ ಪಟ್ಟಣ, ಚಿನ್ನದ ಪಟ್ಟಣ, ಅಲ್ಲಿ ಇದ್ದಿದ್ದೇ ಇಲ್ಲ ಅಷ್ಟು ಪರಿಪೂರ್ಣ. ದೇವರ ವೈಕುಂಠ ಇದ್ದಾಗಿದೆ ಅದು. ಇದು ನಮಗೆ ಅರ್ಥ ಆಯಿತು. ಇನ್ನೊಂದು ಅರ್ಥ ಆಯ್ತು ಆಮೇಲೆ, ಕೃಷ್ಣ ನರಕಾಸುರನ್ನು ಕೊಂದ, ಐಶ್ವರ್ಯವನ್ನೆಲ್ಲ ಆನೆಗಳ ಮೇಲೆ, ಎಷ್ಟೋ ಸಾವಿರ ಸಾವಿರ ಆನೆಗಳ, 6,000 ಆನೆಗಳ ಮೇಲೆ ನರಕಾಸುರ ಕೊಳ್ಳೆ ಹೊಡೆದನ ಐಶ್ವರ್ಯನ, ಅದಿಷ್ಟು ದ್ವಾರಕೆ ಕಳಿಸ್ಕೊಂಡಂತೆ ಕೃಷ್ಣ. ವೈಭವನೇ ವೈಭವ, ಪಾರಿಜಾತ ಅದನ್ನು ತರ್ತಾನೆ. ದ್ವಾರಕೆ ಹೆಚ್ಚಾಯ್ತೋ ಇಲ್ವೋ, ಈಗ ಐಶ್ವರ್ಯ ಜಾಸ್ತಿ ಆಯ್ತೋ ಇಲ್ವೋ, ಜಾಸ್ತಿ ಆಯ್ತು. ಮೊದಲು ತುಂಬಿತ್ತೋ ಇಲ್ವೋ, ತುಂಬಿತ್ತು. ಮೊದಲು ತುಂಬಿತ್ತು, ಜಾಸ್ತಿ ಆಯ್ತು. ಎರಡು ಹೇಗೆ ಹೇಳ್ತೀರಿ ನೋಡಿ, ಈಗ ದ್ವಾರಕಾ ಪಟ್ಟಣ ಹೇಗೆ ತುಂಬಿದ್ರು ಮತ್ತೆ ತುಂಬಿತು, ಆಚಾರ್ಯರ ಜ್ಞಾನ ತುಂಬಿದ್ರು ಮತ್ತೆ ತುಂಬಿತು, ಏನು ಯೋಚನೆ ಇಲ್ಲ ಅದರೊಳಗೆ. ಅದು ನಿಮ್ಗೆ ಅರ್ಥ ಆಗಲಿಲ್ಲ, ನಾ ಅರ್ಥ ಆಗಲಿಲ್ಲ ಅಂಬೋದೇ ಜಾಣತಾ, ನಮ್ಗೆ ಅರ್ಥ ಆಗೋದಿಲ್ಲ ಕೂಡ ಅದು. ಅವರಿಬ್ಬರು ಗೊತ್ತು, ಅವರಿಗೆ ಗೊತ್ತೇ ಹೊರತು ಊರಿ ತಿಳಿಯೋದೇ ಇಲ್ಲ. ನಾವೊಂದು ತಂಬಿಗೆ ನೀರು ಹೋಯ್ತೇವೆ ಬೆಂಗಳೂರಿನಿಂದ ಉಡುಪಿ ಸ್ತಂಭಕ್ಕೂ, ಒಂದು ತಂಬಿಗೆ ನೀರು ಹಾಕಿಬಿಡ್ತೇವೆ. ಇನ್ನು ಸ್ವಲ್ಪ ನೀರು ಜಾಸ್ತಿ ಆಯ್ತೋ ಇಲ್ವೋ, ನಾ ಹಾಕಿದ್ದೆ ಕಡಿಮೆ ಇತ್ತು, ಹಾಗಿದ್ರೆ ಮೊದಲು ಕಡಿಮೆ ಇತ್ತು. ಇವತ್ತು ದೊಡ್ಡ ದೊಡ್ಡವರು ಮಾಡಿದವರು ಒಂದು ಸರಿ ಬರ್ತಾ ಪೇಪರಲ್ಲಿ ವಿವರಾನೇ ಬರೋದಿಲ್ಲ, ಕಡಿಮೆ ಆಗಿತ್ತಾ ಇಲ್ಲ. ಹಾಕಿದ್ದಿದ್ದಾನೋ ನಿಜ, ಎಷ್ಟು ಮಟ್ಟಿಗೆ ಅಷ್ಟೇ. ಆದರೆ ಅದು ಒಂದು ವೈಶಿಷ್ಟ್ಯ ಏನು ಅಂತ ಕೇಳಿದರೆ, ವಿಶೇಷ ಶೇಷ ಶಯನಃ ಪುನರ್ಧಿಯಂ. ಆಚಾರ್ಯ ಗೊತ್ತಿಲ್ಲದ್ದು ಏನೂ ಹೇಳಲಿಲ್ಲ ವೇದವ್ಯಾಸದೇವರು, ಆದರೆ ಅವ್ರು ಹೇಳಿದ ಮೇಲೆ ಹೊಸ ಒಂದು ಕಾಂತಿ ಬಂತದೆ. ವಿಶೇಷ ಶೇಷ ಶಯನಃ ಪುನರ್ಧಿಯಂ, ಒಂದು ಹೊಸ ಕಾಂತಿ ಬಂದಿದ್ದು ನಿಜ. ಇಂಥ ಕಾಂತಿ ವೇದವ್ಯಾಸರ ಮುಂದೆ ಕೂತ್ರೆ ಆಚಾರ್ಯರಿಗೆ ಬರುತ್ತೆ ಅಲ್ಲ, ಮಹಾಲಕ್ಷ್ಮೀ ದೇವಿಗೂ ಬರುತ್ತೆ ಅಂತ ಹೇಳಿಬಿಡುತ್ತ. ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ದೇವರ ಮುಂದೆ ಕೂತ್ರೆ ಬಗೆ